ಅಯ್ಯಾಭಿಷ್ಯಮನೋ ಏಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತತಮಾಮತಾಃ ಏತು ಅಕ್ಷರಮನಿರ್ದೇಶ್ಯಂ ವ್ಯವ್ಯಕ್ತಂ ಪರ್ಯುಪಾಸತೆ ಸರ್ವತ್ರಗಪಚಿಂತ್ಯಂಚ ಕೂಟಸ್ಥವಚಲಂ ಧ್ರುವಂ ಸನ್ನಿಯಮ್ಯೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಃ ಭವಂತು ತದುಪಾಸಕಾಯೇವ ಉತ್ತಮಃ ಇತರೇಷಾಂತು ಕಿಂ ಫಲಮಿತ್ಯತಃ ಏತು ಇತ್ಯಾದಿನಾ ಅನಿರ್ದೇಶ್ಯತ್ವಂಚೋಕ್ತಂ ಭಾಗವತೇ ಮಾಯಾಯಾಃ. ಮಾಯಾ ಅನಿರ್ದೇಶ್ಯ ನಿರ್ದೇಶ ನಿರ್ದೇಶ್ಯ ಅನಿರ್ದೇಶ್ಯ ಅಪ್ರತರ್ಗ್ಯಾಪನಿರ್ದೇಶ್ಯಾದಿತಿ ಕೇಶ್ವಪಿ ನಿಶ್ಚಯ ಇತಿ. ಈಶ್ವರಸ್ತು ದೈವಶಬ್ದೇನ ಉಕ್ತಃ ದೈವಮನ್ನೇ ಪರೇ ಇತ್ಯತ್ರ ಉಕ್ತಂಚ ಸಾಮವೇದೇ ಕಷಾಯಣ ಶ್ರುತೌ ನಾ ಸದಾಸೀನ್ನೋ ಸದಾಸೀತ್ ತದಾನೀಂ ನ ಮಹಾಭೂತಂ ನ ಉಪಭೂತಂ ತದಾಸೀತ್ ಇತ್ಯಾರಭ್ಯ ತಮ ಆಸೀತ್ ತಮಸಾ ಗೂಢಮಗ್ರೇ ಇತಿ. ತಮೋ ಹಿ ಅವ್ಯಕ್ತಂ ಅಜರಂ ಅನಿರ್ದೇಶ್ಯಂ ಏಷಾ ಹಿ ಏವ ಪ್ರಕೃತಿ ಇತಿ. ಹೀಗೆ ಪ್ರಕೃತಿ ಅನಿರ್ದೇಶ್ಯ ಅನ್ನೋದನ್ನು ಈ ವೇದ ಪುರಾಣಾದಿಗಳಲ್ಲಿ ಹೇಳಿದೆ ಅಂತ ಹೇಳ್ತಾರೆ. ಅದಕ್ಕೆ ಅರ್ಥ ಹೇಳ್ತಾರೆ, ಏವಂ ತರ್ಹಿ ಮಯ್ಯಾವ್ಯಶ್ಯ ಇತ್ಯನೇನ ಇವ ಉದುಪಾಸಕ ಏವ ಉತ್ತಮ ಇತಿ ಪ್ರಶ್ನೆಸ್ಯ ಉತ್ತರಂ ಜಾತಂ. ಪ್ರಶ್ನೆ ಕೇಳಿದ್ದೇನು, ಯಾರು ಶ್ರೇಷ್ಠ ಅಂತೇಳಿ, ಇದರ ಉತ್ತರ ಬಂತಲ್ಲ. ಮಾಮ ಮಾ ಮಯ್ಯಾವ್ಯಶ್ಯ ಮನೋ ಏ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತ ತಮಾಮತಃ. ಉತ್ತರ ಬಂತು. ಮುಂದಿನ ಯಾರು ಕೇಳ್ತಾರೆ, ಕಿಂ ಉತ್ತರೇಣ ವಾಕ್ಯೇನ. ಈ ಒಂದು ಶ್ಲೋಕದಲ್ಲಿ ಉತ್ತರ ಬಂದಿರೋದ್ರಿಂದ ಇಲ್ಲಿರೋ ಇನ್ನು ಮುಂದಿನ ಎರಡು ಶ್ಲೋಕಗಳು ಯಾತಕ್ಕೆ ಬಂತು ಅಂತ ಪ್ರಶ್ನೆ. ಇತ್ಯತಃ ಭವಂತು ಇತಿ, ಅದಕ್ಕೆ ಉತ್ತರ, ಭವಂತು ತದುಪಾಸಕಾಯೇವ ಉತ್ತಮಃ ಆಕ್ಷೇಪ ಕರ್ಭುವಯಮಭ್ಯುಪಗಮಃ ನಯುಕ್ತಂ ತದುಪಾಸಕಾನಾಮೇವ ಉತ್ತಮತ್ವಮಿತಿ ಭಾವಃ. ಅದು ಉತ್ತಮತ್ವ ಅಂತ ಹೇಳಿದ್ದಕ್ಕೆ ಅಷ್ಟಾಯಿತು, ಬಟ್ ಯಾಕೆ ಅನ್ನೋದಕ್ಕೆ ಉತ್ತರ ಕೊಡಬೇಕು. ಏನು ಅಂತ ಉತ್ತರ, ಅವ್ರು ಯಾಕಲ್ಲ ಅಂತ ಉತ್ತರ ಕೊಡೋದಕ್ಕೋಸ್ಕರ ಇನ್ನೆರಡು ಶ್ಲೋಕ ಹೊರಟಿದೆ ಅಂತ ಅರ್ಥ. ನಯುಕ್ತಂ ತದುಪಾದನಾಯ ಪೃಚ್ಛತಿ ಇತರೇಷಾಮಿತಿ ಅವ್ಯಕ್ತೋಪಾಸಕಾನಾಂ ಕಿಂ ಫಲಂ ಮೋಕ್ಷೋ ಅಸ್ತಿ ವಾ ನವ. ಅವ್ಯಕ್ತೋಪಾಸಕರಿಗೆ ಮೋಕ್ಷ ಇದೆಯೋ ಇಲ್ವೋ, ನಚೇತ್ ಉದಾಹೃತ ವಾಕ್ಯ ವಿರೋಧ, ಮೋಕ್ಷ ಕೊಡೋ ಶಕ್ತಿನೇ ಇಲ್ಲ ಅವ್ಯಕ್ತೋಪಾಸ ಅವ್ಯಕ್ತಕ್ಕೆ ಅಂತ ಹೇಳಿದರೆ, ನಚ ಉದಾಹೃತ ವಾಕ್ಯ ವಿರೋಧ. ಏನರ್ಥ ಅದಕ್ಕೆ, ಇಷ್ಟತ್ತೆಲ್ಲ ವಾಕ್ಯ ಹಿಡಿದು ಪ್ರೂವ್ ಮಾಡಿದ್ದೀರಿ ಇದೆ ಅಂತೇಳಿ ಅದಕ್ಕೆ ವಿರೋಧ ಬಂತು. ಆದ್ದೇ ಕಥಂ ತದುಪಾಸಕಾನಾಂ ಉತ್ತಮತ್ವಂ, ಇಲ್ಲ ಮೋಕ್ಷ ಇದೆ ಅಂತ ಹೇಳಿದ್ರೆ ಉತ್ತಮತ್ವ, ಇಬ್ಬರಿಂದನೂ ಮೋಕ್ಷ ಇದ್ದರೆ ಉತ್ತಮತ್ವ ಏನು ಬಂತು ಅಂತ ಪ್ರಶ್ನೆ. ಇಬ್ಬರಿಂದನೂ ಮೋಕ್ಷ ಸಿಗುತ್ತೆ ಅಂದರೆ ನಿನ್ನ ಉಪಾಸಕರಿಗೆ ಉತ್ತಮತ್ವ ಹೇಗೆ? ಫಲ ಸಾಮ್ಯಾದಿತಿ ಭಾವ, ಫಲ ಇಬ್ಬರಿಗೂ ಸಮಾನವಾಗಿ, ಇಬ್ಬರು ಉಪಾಸಕರಿಗೂ ಫಲ ಸಮಾನವಾದ್ದರಿಂದ ಶ್ರೇಷ್ಠ ಅಶ್ರೇಷ್ಠ ಅಂತ ಯಾತಕ್ಕೆ ಪ್ರಶ್ನೆ? ನನ್ನ ವೇಷ ಲಕ್ಷ್ಮಿ ಉಪಾಸಕರು ಅಲ್ಲ ಅಲ್ಲ, ಇಲ್ಲಿಲ್ಲ ಇಲ್ಲಿ ಅವ್ಯಕ್ತ ಅಂದ್ರೆ ಲಕ್ಷ್ಮಿ, ಇಲ್ಲಿ ಅವರಿಗಿಂತ ಅವ್ಯಕ್ತ ಪರಮಾತ್ಮನೇ. ಅಲ್ಲಿ ಉಳಿದ ಎಲ್ಲ ದೇವತೆಗಳ ಹೋಲಿಸಿದ್ರೆ ಮಹಾಲಕ್ಷ್ಮಿ ಅವ್ಯಕ್ತರು, ಎಲ್ಲ ಗುಣಗಳಿಗೂ ಫೈ ಅಲ್ಟಿಮೇಟ್ ಪರಮಾತ್ಮನೇ, ನೆಕ್ಸ್ಟ್ ಮಹಾಲಕ್ಷ್ಮಿ. ನಾನು ಯಾಂ ವಿಶೇಷಣಾನಾಂ ಬ್ರಹ್ಮಣೋ ಅನ್ಯತ್ರ ಅಸಂಭವಾತ್ ಕಥಂ ಇತ್ತೇಷಾಂ ಕಿಂ ಫಲಂ ಇತ್ಯಸ್ಯ ಉತ್ತರತ್ವೇನ ಏತದವತಾರಃ ಇತ್ಯತೋ ಅಕ್ಷರ ಅವ್ಯಕ್ತತ್ವಯೋ ಪ್ರಾಯಾಯಾಮ ಉಪಾಧಿ ಮಾಯಾಯಾಮ ಉಪಾಧಿ ತತ್ವಾತ್ ತದನ್ಯಾನಿ ತತ್ರ ಉಪಪಾದಯನ್ ಅನಿರ್ದೇಶ್ಯತ್ವಂ ತಾವದುಪಪಾದಯತಿ ಅನಿರ್ದೇಶ್ಯತ್ವಂಚ ಇತಿ. ಅವ್ಯಕ್ತ ಅಕ್ಷರ ಇತ್ಯಾದಿಗಳನ್ನು ಹೇಳಿ ಆಗಿದೆ ಈಗಾಗಲೇ. ಯಾರಿಗೆ? ಅವ್ಯಕ್ತಕ್ಕೆ. ಅನಿರ್ದೇಶ್ಯತ್ವನೂ ಇದೆ ಅಂತ ಹೇಳೋದಕ್ಕೋಸ್ಕರ ಹೇಳ್ತಾರೆ. ಬ್ರಹ್ಮನಿಗೆ ಅನಿರ್ದೇಶ್ಯತ್ವ ಇದೆ ಎಂಬ ಸ್ಪಷ್ಟ, ಮಹಾಲಕ್ಷ್ಮಿಗೂ ಇದೆ ಅಂತ ಹೇಳೋದಕ್ಕೋಸ್ಕರ ಶಬ್ದ ಅಗೋಚರತ್ವಂ. ಅನಿರ್ದೇಶ್ಯತ್ವ ಅಂದರೇನು? ಶಬ್ದ ಅಗೋಚರತ್ವಂ, ಭಾಳ ಇಂಪಾರ್ಟೆಂಟ್ ಅದು. ಏನದು? ವೇದಗಳಿಂದ ಸಾಕು ಪರಮಾತ್ಮ ಸಾಕಲ್ಲೇನ ತಿಳಿಯೋಕ್ಕೆ ಸಾಧ್ಯ ಇಲ್ಲ. ವೇದಗಳು ಪರಮಾತ್ಮ ವಾಚಕ ಹೌದು, ಸಾಕಲ್ಲೇನ ಅವಾಚಕ ಹೌದು ಅಂತ ಹೇಳಿದ್ದಾರೆ. ವೇದಾಭಿಮಾನಿ ಯಾರೀಗ? ಮಹಾಲಕ್ಷ್ಮಿ. ಅವರು ಕೂಡ ವೇದಗಳಿಗೂ ಮೀರಿದ ಗುಣ ಹೊಂದಿದ್ದಾರೆ, ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ವೇದಗಳಿಂದನೂ ಕೂಡ ಅವರೇನಾಗಿದ್ದಾರೆ? ಅವಾಚ್ಯರಾಗಿದ್ದಾರೆ. ಹಲೋ, ಕೊಡಿ ಕೊಡಿ. ನಮೋ ನಮ ಶ್ರೀಗಳಿಗೆ. ಏನು ಆಗ್ತಾ ಇದೆ ಶ್ರೀಗಳು ಹೇಳಬೇಕು. ಎಂತ ಯಾವುದು ಇಲ್ಲಿ ಆಗ್ತಾ ಇದೆ ಪರ, ಏನು ಪರ ಇಲ್ಲಿ ಹೇಳ್ಬೋದು, ಇಲ್ಲಿ ಬೇಡ ಹೇಳ್ಬೋದು, ಏನು ತೊಂದರೆ ಇಲ್ಲ, ಹೇಳಿ ಶ್ರೀಗಳು ಹೇಳ್ಬೋದು. ಏನಿದೆ ತೊಂದರೆ ಇರಲಿಲ್ಲ, ಹೇಳ್ಬೋದು. ಹೌದು ಈ ಬಸರಿ ವ್ಯವಸ್ಥೆಯಲ್ಲಿ ಯಾರಿದ್ದಾರೆ ಈಗ ಯಾರು? ಹಾಗಿದ್ದ ನಾನು ಯೋಚನೆ ಮಾಡಿ 9:30 ಹೇಳ, 9:30 ಪಾಠ ಅಂತ ಅಷ್ಟು ಫೋನ್ ಮಾಡ್ತೀನಿ. ಹಾಂ, ಅಯ್ಯೋ ಅಷ್ಟು ಯೋಚನೆ ಮಾಡಿರ್ತೀನಿ. ಹಾಗೆ 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 ನೋವು ನಮ್ಮ ಸನ್ನಿಯಮ್ಯ ಯಾವ್ದಾಯ್ತು ಈಗ? ಹಾಂ, ಆದ್ದರಿಂದ ಅನಿರ್ದೇಶತ್ವ ಶಬ್ದ ಗೋಚರತ್ವ ಧರ್ಮಸ್ಯ ಮಮ ಪದಭಂಗ ಇತ್ಯ ಅನ್ವಯ. ಅಲ್ಲೇನಾಯ್ತು? ಶಬ್ದ ಅಗೋಚರತ್ವ. ಅದೇನೆ ಮಹಾಲಕ್ಷ್ಮಿಯು ಕೂಡ ವೇದಗಳಿಂದ ಏನಾಗಿದ್ದಾರೆ? ಅನಿರ್ದೇಶ ಪೂರ್ತಿ ಹೇಳಕ್ ಸಾಧ್ಯ, ಅಷ್ಟು ಮೇಲಿದ್ದಾರೆ ವೇದಾಭಿಮಾನಿಯಾಗಿ. ವೇದೋಕ್ತವಾದ ಎಲ್ಲ ಗುಣ ಉಪಾಸನೆ ಮಾಡೋ ಶಕ್ತಿ ಯಾರಿಗಿದೆ? ಬ್ರಹ್ಮದೇವರಿಗಿದೆ. ಗೊತ್ತಾಯ್ತಾ? ವೇದೋಕ್ತವಾದ ಎಲ್ಲ ಗುಣಗಳಿಂದ ಮಾಡೋದು. ಅದಕ್ಕಿಂತ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಮಾಡೋ ಶಕ್ತಿ ಯಾರಿಗಿದೆ? ಮಹಾಲಕ್ಷ್ಮಿಗೆ. ಆದ್ದರಿಂದ ಮಹಾಲಕ್ಷ್ಮಿಯು ಕೂಡ ಶಬ್ದ ಅಗೋಚರರು. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಅಂದರೆ ಮಹಾಲಕ್ಷ್ಮಿ ವೇದಗಳಿಂದ ತಿಳಿಯಲ್ಪಡ್ತಾರೆ, ಆದರೆ ಇನ್ನೂ ವೇದಗಳಿಗೂ ಮೀರಿ ಸಾಮರ್ಥ್ಯ ಇದೆ ಅವರಿಗೆ ಅಂತ ಅರ್ಥ. ಅದು ತುಂಬ ಅಪೂರ್ವ ವಿಷಯ. ಗೊತ್ತಾಯ್ತಾ? ವಾಯುದೇವರಿಗೆ ಹಾಗೆ ಹೇಳೋದಿಲ್ಲ. ವಾಯುದೇವರು ವೇದದಲ್ಲಿ ವೇದಾದಿಗಳು ಎಲ್ಲ ಶಾಸ್ತ್ರಗಳನ್ನು ಹೇಳಿದ್ದನ್ನೆಲ್ಲ ಉಪಾಸನೆ ಮಾಡ್ತಾರೆ. ಅದಕ್ಕಿಂತ ಮೇಲೆ ಮಹಾಲಕ್ಷ್ಮಿ ಮಾಡ್ತಾರೆ. ಆದ್ದರಿಂದ ಇಬ್ಬರಿಗೂ ವ್ಯತ್ಯಾಸ ಬೇಕಲ್ಲ. ಆಗ ಇಬ್ಬರಿಗೂ ಒಂದೇ ಆಗಿ ಬಿಟ್ಟರೆ ಆಗ ಅವ್ರ ಸಭಾ ಆಯ್ತಾಗ ಅವರಿಗಿಂತ ಮೀರಿ, ಅದಕ್ಕೆ ಎಷ್ಟು ಕೋಟಿ ಗುಣ ಮೀರಿ, ಮತ್ತೆ ಸ್ವಲ್ಪ ಅಲ್ಲ, ಜಸ್ಟ್ ಅಬೋವ್ ಅಲ್ಲ. ಗೊತ್ತಾಯ್ತಾ? ಇನ್ಕಂಪೇರಬಲಿ ಅಬೋವ್ ಇದ್ದಾರೆ. ಹೌದು, ಶಬ್ದಗೋಚರತ್ವ, ಶಬ್ದಗಳಿಂದ ತಿಳಿಯಲ್ಪಡೆದಿರುವಿಕೆ ಅಂತ ಅರ್ಥ. ಹೌದು, ಪೂರ್ಣವಾಗಿ ಪೂರ್ಣವಾಗಿ ಅದು ಸೇರಿಸ್ಕೋಬೇಕು. ಹೌದು ಹೌದು ಹೌದು. ಇವತ್ತು ಕಣ್ಣು ತೋರಿಸುತ್ತೆ, ಎಷ್ಟು ಸಲ ನೋಡುತ್ತೆ ನಮ್ಮ ಕಣ್ಣೀಗ? ಆ ಬೆಟ್ಟ ಕಾಣುತ್ತೆ, ಹೌದು, ಕಾಣೋದಿಲ್ಲ, ಹೌದು, ಕಾಣುತ್ತೆ. ಯಾಕೆ? ಆಕಾರ ಕಾಣುತ್ತೆ, ಕಾಣುತ್ತೆ, ಏನಿದೆ ಕಾಣೋದಿಲ್ಲ. ಸೊ ಕಾಣುತ್ತೆ ಕಾಣೋದಿಲ್ಲ ಅಂಬುದು ಹೇಗೆ ಸರಿ? ಇಲ್ಲೂ ಹಾಗೆ ಆ ಅರ್ಥದಲ್ಲಿ ನಿತ್ಯ ಅನುಭವ. ಅದು ಯಾವುದೇ ಪದಾರ್ಥ ನಮಗೆ ಪೂರ್ತಿ ಕಾಲ ದೂರ ಇದ್ದ ಹತ್ತಿರ ಇದ್ದ ಕಣ್ಣು ಕ್ಲಾರಿಟಿ ವೇರಿ ಆಗ್ತಾ ಹೋಗು. ಕಣ್ಣಿದ್ದು ಯಾವುದೋ ಕಣ್ಣು ಎಷ್ಟೋ ಸರ್ತಿ ಕೆಲವು ಪರ್ಗ ಒಂದು ಅಕ್ಷರ ಇದೋ ಅದು ಡೌಟ್ ಬಂದ್ಬಿಡುತ್ತಾಗ ಸ್ವಲ್ಪ ಹತ್ರ ಬಂದಾಗ ಕ್ಲಿಯರ್ ಆಗುತ್ತೆ, ಇಲ್ಲದವ್ರು ಕ್ಲಿಯರ್ ಆಗೋದಿಲ್ಲ. ಖಂಡಿತ ಹೌದು, ಡೌಟ್ ಭಾರಿ ಡೌಟ್ ಇಲ್ಲ. ಇಲ್ಲಿ ಎಲ್ಲರಿಗೆ ಯಾವುದೋ ಒಂದು ಅಷ್ಟೇ, ಅಷ್ಟು ಕ್ಲಿಷ್ಟ ಆಗಿದ್ರು ಕೂಡ ಇನ್ನೂ ಕೂಡ ಬೇಗ. ಆ ಅರ್ಥದಲ್ಲಿ ಗೋಚರತ್ವ ಅಗೋಚರತ್ವ ಎರಡೂ ಅವರಿಗಿದೆ, ದೇವರಿಗೂ ಹಾಗೆ ಅವರಿಗೂ ಹಾಗೆ. ನಾನು ಹತ್ರಾಪಿ ಈಶ್ವರೂ ಅಸ್ತು, ಆದರೆ ವಾಯುದೇವರು ಹಾಗಲ್ಲ. ಏ ಗುಣನಾಮ ಜಗತ್ ಪ್ರಸಿದ್ಧ, ಅದಿಷ್ಟು ಅವರು ವೇದೋಕ್ತ ಗುಣಗಳೆಲ್ಲ ಅವರಿದೆ, ಅದಕ್ಕಿಂತ ಮೀರಿ ಇವರಲ್ಲಿ ಇರೋದ್ರಿಂದ ಇವರು ದೊಡ್ಡವರು. ನಾನು ಹತ್ರಾಪಿ ಈಶ್ವರೋ ಅಸ್ತು ಅನಿರ್ದೇಶ ಇತ್ಯತಃ ಈಶ್ವರಸ್ತು ಇತಿ ದೈವಂ ಪಾದಭಂಗ ಕಾರಣ ಮಾಹು ತಥಾಚ ಪುನರುಕ್ತಿ ಶ್ಯಾದಿತಿ ಭಾವ. ದೈವಂ ಪಾದಭಂಗ ಕಾರಣ ಮಾಹು ಅಲ್ಲಿ ಹೇಳ್ತಾರೆ. ಏನು ಪಾದಭಂಗ ಅಂತ ಹೇಳ್ತಾರೆ? ದೈವಂ ಈಶ್ವರಸ್ತು ದೈವ ಶಬ್ದೇನೋಕ್ತ ದೈವ ಮನ್ನೇ ಪರೇ ಇತ್ಯತ್ರ ಉಕ್ತಂಚ ಸಾಮವೇದೆ ಕಾಷಾಯಣ ಶ್ರುತ ಅಲ್ಲಿ ತಿಳಿಸ್ತಾರೆ. ಇತ್ಯಾದಿ ವಾಕ್ಯೇಪಿ ಆಕಾಂಕ್ಷಾಂ ಶೇಷೋಕ್ತಿಯಾಪೂರಿ ಪಾದಭಂಗೇತಿ ಸಚ್ಛಬ್ದಾರ್ಥಸ್ಯವ ಅವ ಆಕಾಶವಾಯುರೂಪಸ್ಯವ ಶ್ರುತೌ ಉಕ್ತೇ ಅಸಬ್ಜಾರ್ಥಂ ಸ್ವಯಮಾಹ ತತ್ರ ಪಂಚಮ್ಯಂತಸ್ಯ ಸಾಕಾಂಕ್ಷತ್ವಾ ಧರ್ಮಸ್ಯ ಮಮ ಪಾದಭಂಗಃ ಇತಿ ಶೇಷೋಕ್ತಿಯಾ ಶ್ಲೋಕೋ ಅನ್ವಯೋ ಬೋಧ್ಯ ಇತ್ಯರ್ಥ. ಅಲ್ಲಿ ಹೇಳ್ತಾರೆ, ನಿಯಂ ವಸಾನಾ ಇತ್ಯತೆ ಧರ್ಮಸ್ಯ ಮಮ ಪಾದಭಂಗಃ ಇತ್ಯನ್ವಯಃ ಇತಿ ಪ್ರಥಮಸ್ಕಂದೇ ವೃಷರೂಪಧರ್ಮಸ್ಯ ಪರೀಕ್ಷಿತಸ್ಯ ಸಂವಾದ ರೂಪೇ ಸಪ್ತದಶೇ ಅಧ್ಯಾಯೇ. ಧರ್ಮಕ್ಕೆ ಎಷ್ಟು ಪಾದ ಇವೆ? 4 ಪಾದ ಇದೆ. ಕೋ ಅವೃತ್ತಶ್ಚ ಪಾದಾಂತ್ರೀನ್ ಸೌರಭೇಯ ಚತುಷ್ಪದಃ ಇತಿ ಪರೀಕ್ಷಿತ್ ಪರೀಕ್ಷಿತ್ಕೃತ ಪ್ರಶ್ನಂ ಪ್ರತಿ ಏಕಪಾದಸ್ಥಿತ ವೃಷಭ ರೂಪೋ ಧರ್ಮೋ ಉತ್ತಮ ಉತ್ತರ ಮುಕ್ತವಾನ್. ಮೂರ್ಕಾರ ಕತ್ತರಿಸಿ ಹೋಗಿದ್ದು, ಒಂದೇ ಕಾದಿದ್ದಂಥ ಧರ್ಮ ಅಂದರೆ ವೃಷಭಾಕಾರದಲ್ಲಿದ್ದ ಧರ್ಮ ಉತ್ತರ ಕೊಡ್ತು. ದೈವ ಮನ್ನೆ ಪರೇ ಕರ್ಮ ಸ್ವಭಾವ ಬಬರೇ ಪ್ರಭುಂ ಅಪ್ರತರ್ಕ್ಯಾತ್ ಇತ್ಯಾದಿನಾ. ಅಲ್ಲಿ ಅಪ್ರತರ್ಕ್ಯ ಅನಿರ್ದೇಶ ಅಂಥೇಳಿ ದೇವರಿಗೆ ಹೇಳಿದೆ. ಅಲ್ಲಿ ಗೊತ್ತಾಯ್ತಾ? ದೈವಂ ಪಾದಭಂಗ ಕಾರಣ ಮಾಹು. ಅಲ್ಲಿ ಪಾದಭಂಗ ಯಾತಕ್ಕಾಯಿತು ಅಂತ ಪ್ರಶ್ನೆ. ಅದಕ್ಕೇನು ಉತ್ತರ ಕೊಡ್ತದು? ತುಂಬ ಕಾರಣಗಳಿದೆ. ಅದಕ್ಕೊಂದು ಏನು ಕಾರಣ ಇದೆ ಅಂದರೆ, ಇದೊಂದು ಕಾರಣನೂ ಇದೆ. ಏನು ಕಾರಣ? ದೈವನೇ ಕಾರಣ ಅಂತ ಹೇಳಿಬಿಡ್ತು. ಆ್ಯಕ್ಚುಲಿ ಕಲಿ ಕಟ್ ಮಾಡಿರೋದು ಅದನ್ನು. ಒಬ್ಬ ಶೂದ್ರ ರಾಜ, ಅವನು ಯಾರವನು, ಕಲಿ ಕಟ್ ಮಾಡಿರೋದು. ಇದು ಏನು ಕಾರಣ? ದೈವ ಅಂತ ಹೇಳಿಬಿಡ್ತು. ಹಾಗಿದ್ದರೆ ದೈವ ಅಂತ ಅಲ್ಲಿ ಹೇಳಿ ಅವ್ಯಕ್ತ ಅಂತ ಇಲ್ಲಿ ಹೇಳಿ, ದೇವರಂತ ಇನ್ನೊಂದು ಕಡೆ ಹೇಳಿ, ಏನೇನೋ ಹೇಳ್ತೀರಲ್ಲ ಅಂದರೆ ಹಾಗೇನೂ ಅಲ್ಲ ಅಂತ ಹೇಳಿಸ್ತಾರೆ. ತಥಾಚ ಪುನರುಕ್ತಿ ಸ್ಯಾದಿತಿ ಭಾವ ನಚ ದೈವ ಶಬ್ದೋ ದೃಷ್ಟವಾತೀತಸ್ಯ ಅಪರೇ ಕರ್ಮ ಇತಿ ಪೃಥಗುಕ್ತತ್ವ ಮಾಯಾ ನಿರ್ದೇಶ್ಯತೆ ಸ್ಪಷ್ಟಂಚ ಪ್ರಮಾಣ ಮಹಾಭುಕ್ತಂಚೆ. ಅಲ್ಲಿ ಯಾರು ದೈವ ಅಂತ ಹೇಳಿ ಸುಮ್ಮನೆ ಆಗಲಿಲ್ಲ, ಅಪ್ರತರ್ಕ್ಯಾತ್ ಅಂತ ಹೇಳಿಬಿಟ್ಟಿದ್ದ. ಅಪ್ರತರ್ಕ್ಯ ದೈವ ಅಂತ ಹೇಳಿದಾಗ ನೀವು ಅಪ್ರತರ್ಕ್ಯ ನಿರ್ದೇಶ ಅಂದ್ರೆ ಮಹಾಲಕ್ಷ್ಮಿ ಅಂತ ಹೇಳ್ತಿರಲ್ಲ ಅಂದ್ರೆ, ಹೌದು ಇಬ್ಬರು ಅಪ್ರತರ್ಕ್ಯರೇ, ಇಬ್ಬರು ನಿರ್ದೇಶರೇ, ಅದರಲ್ಲೂ ಕೂಡ ತಾರತಮ್ಯ ಇದೆ. ಅಬ್ಸಲ್ಯೂಟ್ ಸರ್ಸಲ್ ತಗೊಂಡಾಗ ಪರಮಾತ್ಮ, ಸ್ವಲ್ಪ ಕಡಿಮೆ ತಗೊಂಡ ಮಹಾಲಕ್ಷ್ಮಿ ಅಂತ ಹೇಳೋದಕ್ಕೋಸ್ಕರ ಹೇಳ್ತಾರೆ. ಇಲ್ಲಿ ಬೇರೆ ಕಡೆ ಈ ಪ್ರಶ್ನೆ ಬಂದಿದ್ದಕ್ಕೆ ಕ್ಲಿಯರ್ ಮಾಡೋದಕ್ಕೆ ಇಷ್ಟ ಹೇಳಿತ್ತು. ಇತಿ ಪರೀಕ್ಷಿತ ಕೃತ ಪ್ರಶ್ನೆ ಪ್ರತಿ ಏಕಪಾತಸ್ಥಿತ ಋಷಭೋ ಋಷಭ ರೂಪೋ ಧರ್ಮೋ ಋಷ ಅಂದರು ಋಷಭ ಅಂದರು ಒಂದೇ. ಉತ್ತರ ಮುಕ್ತವಾನ್ ದೈವಾನ್ ಮೇ ದೈವ ಮನ್ನೇ ಪರೇ ಕರ್ಮ ಸ್ವಭಾವಮಪರೇ ಪ್ರಭುಂ ಅಪ್ರತರ್ಕ್ಯಾದಿತ್ಯಾದಿನಾ ತತ್ರ ಪಂಚಮ್ಯತ್ಯಶ್ಚ ಸಾಕಾಂಕ್ಷತ್ವಾ ಧರ್ಮಶ್ಚ ಮಮ ಪಾದಭಂಗೈತಿ ಶೇಷೋಕ್ತ ಶ್ಲೋಕವನ್ವಯೋ ಬೋಧ್ಯ ಇತ್ಯರ್ಥ. ದೈವಂ ಇತ್ಯಾದಿ ವಾಕ್ಯೇಪಿ ಆಕಾಂಕ್ಷಾಂ ಶೇಷೋಕ್ತ್ಯಾ ಪೂರಯತಿ ಪಾದಭಂಗೆ ಇತ್ಯಾದಿನ. ಸಚ್ಛಬ್ದಾರ್ಥಸ್ಯವ ಆಕಾಶವಾಯುರೂಪಸ್ಯವ ಸಚ್ಛಬ್ದ. ಸತ್ ಅಂದರೆ ಆಕಾಶ ಅಂತರ ಹೆಸರು, ಅಸತ್ತಿದೆ. ಮೂರ್ತ ಅಮೂರ್ತ ಅಂತ ಬಂದಾಗ, ಮೂರ್ತ ಅಂತ ಹೇಳಿದಾಗ ಪೃಥ್ವಿ ಒಂದೇ ಅಲ್ಲ, ಏನೇನು ಸೇರಿಕೊಂಡಿದೆ, ಅಪ್ತೇಜಸ್ಸು ಇದೆ. ಅದೇ ರೀತಿ ಅಮೂರ್ತ ಅಂತ ಹೇಳಿದಾಗ ಆಕಾಶ ಒಂದೇ ಅಲ್ಲ, ವಾಯುನೂ ಸೇರಿಕೊಂಡಿದೆ. ಅದು ಅಪ್ರತರ್ಕರು ಇವರು ಆಗಿದ್ದಾರೆ, ಆದ್ದರಿಂದ ಇಬ್ಬರು ಅಪ್ರತರ್ಕರು ವಿರೋಧ ಇಲ್ಲ, ಅದು ಪಾಯಿಂಟ್. ಅಂದರೆ ಲಕ್ಷ್ಯ ಅಕ್ಷ ಅಪ್ರತರ್ಕ ಅದು ನಾರಾಯಣ ಅಲ್ವೇ ಅಂತ ಪ್ರಶ್ನೆ. ನಾರಾಯಣ ಇಬ್ಬರು ಪಾತ್ರದ ಇಬ್ಬರು ಆಗಬಾರ್ದೇನು, ಇಬ್ಬರು ಕೂಡ ಈಕ್ವಲ್ ಆಗಬಾರ್ದೇನು. ಯಾವ ಅರ್ಥದಲ್ಲಿ ವಾಚ್ಯತ್ವ ಅವಾಚ್ಯತ್ವ ಬಂದಾಗ ಇಬ್ಬರು ಅವಾಚ್ಯರು ಅಂತಾಗಿ ಸಾಕಲ್ಲೇನ, ಅದರಲ್ಲೂ ಕೂಡ ಹೆಚ್ಚು ಅವಾಚ್ಯತ್ವ ಯಾರಿಗಿದೆ, ದೇವರಿಗಿದೆ, ಸಮಸ್ಯೆ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟೆಲ್ಲ ಕ್ಲಾರಿಫಿಕೇಶನ್. ಹಾ ತೀರ್ಥರು ದಿಗಂಬರ ಸಾಕಲ್ಲೇನ, ಅದರಲ್ಲೂ ತಾರತಮ್ಯ ಇದೆ, ಗೊತ್ತಾಯ್ತಾ. ಇಬ್ಬರು ಶ್ರೀಮಂತರೇ, ಕೋಟಿ ಅಧ್ಯಕ್ಷರ ಶ್ರೀಮಂತ, 10 ಕೋಟಿ ಅಧ್ಯಕ್ಷರ ಶ್ರೀಮಂತ, ಇಬ್ಬರು ಶ್ರೀಮಂತರು ಹೌದಲ್ಲ, ತಾರತಮ್ಯ ಇದೆ ಇಲ್ವಾ, ಅಷ್ಟೇನೆ. ಇಬ್ಬರು ನಿಗಮಾತೀತ ನಿಗಮದಿಂದ ಸಾಕಲ್ಲೇನ ವೈದ್ಯರು ಅಂತ ಹೇಳಿದಾಗಲೂ ಏನಿದೆ ಅಲ್ಲಿ, ಅದು ವ್ಯತ್ಯಾಸ ಇದೆ. ಡೆಲ್ಲಿನೂ ದೂರ, ಹರಿದ್ವಾರನೂ ದೂರ, ಹೆಚ್ಚು ದೂರ ಯಾವುದು, ಹರಿದ್ವಾರ ಅಷ್ಟೇ. ಆ ಅರ್ಥದಲ್ಲಿ ಒಂದೇ ಯಾಕೆ ಇಟ್ಕೋಬಾರ್ದು ಇವನು, ಅದೇ ಯಾಕಂದ್ರೆ ಎಲ್ಲಿಗೆ ಹೋಗ್ಬೇಕಾದ್ರೆ ಯಥಾಪ್ರಕ ನಿರ್ಗುಣೋಪಾಸನೆಗೆ ಹೋಗ್ಬೇಕೀಗ, ಅದಕ್ಕೆ ಟ್ರೈ ಮಾಡ್ತಾನೆ. ಅದಕ್ಕೆ ಹಾಗೇನೂ ಅಲ್ಲ, ಎರಡಕ್ಕೂ ಬರೋದು. ಅವನ ಪ್ರಕಾರ ಏನು, ನಿರ್ಗುಣವಾದದ್ದು ಸಗುಣ ಅಲ್ಲ, ಸಗುಣವಾದ ನಿರ್ಗುಣ ಅಲ್ಲ, ಒಂದನ್ನು ಎಲಿಮಿನೇಟ್ ಟ್ರೈ ಮಾಡ್ತಾನೆ. ಹಾಗಲ್ಲ ಅಂತ ಹೇಳೋದಕ್ಕೆ ಇದೆಲ್ಲ ಹೇಳಬೇಕಾಯ್ತು. ಮಹಾಭೂತ ಇತಿ ಪೃಥಗ್ ಉಕ್ತತ್ವಾತ್ ಮಾಯಾ ನಿರ್ದೇಶ್ಯತೆ ಸ್ಪಷ್ಟಂಚ ಪ್ರಮಾಣ ಮಹಾ ಉಕ್ತಂಚ ಇತಿ. ಮಹಾಭೂತಂ ಆಕಾಶ ವಾಯು ರೂಪಂ. ಮಹಾಭೂತ ಅಂದ್ರೆ ಆಕಾಶ, ಮಹಾಭೂತಗಳು ಅಂದ್ರೆ ಆಕಾಶ, ಉಪಭೂತಗಳು ಅಂದ್ರೆ, ಉಪಭೂತಗಳು ಅಂದ್ರೆ ಮೂರ್ತಗಳು. ಮಹಾಭೂತ ಮಹಾಭೂತಗಳು ಅಂದ್ರೆ ಅಮೂರ್ತಗಳು. ಪಂಚಮಹಾಭೂತಗಳಲ್ಲೂ ಕೂಡ ಎರಡು ಭಾಗ ಮಾಡಿದ್ರು. ಮತ್ತೆ ಆಕಾಶವಾಯುಗಳು ಏನವು, ಮಹಾಭೂತಗಳು. ಇವೆರಡ ಏನಿವು, ಅವು ಉಪಭೂತಗಳು. ಯಾತಕ್ಕೆ ಮಹಾಭೂತಗಳು ಅಂದ್ರೆ ಏನು, ಮೂರ್ತ ಮೂರ್ತಗಳು ಯಾವ ಶ್ರೇಷ್ಠ, ಮೂರ್ತ ಮೂರ್ತಗಳಲ್ಲಿ ಯಾವ ಶ್ರೇಷ್ಠ. ಇವತ್ತು ಆಕಾಶ ಇದೆ, ಪೃಥ್ವಿ ಇದೆ, ಯಾವ್ದು ದೊಡ್ಡದ್ರಲ್ಲಿ, ಆಕಾಶ ದೊಡ್ಡದು. ಆದ್ರಿಂದಾನೇ ಮಹಾಭೂತ ಉಪಭೂತ ಅಂತ ಕರೆ, ಮಹಾಧಿಕಾರಿ ಮುಖ್ಯಾಧಿಕಾರಿ ಮುಖ್ಯಾಧಿಕಾರಿ ಅಂತ ಕರೆದ್ರೆ ಹಾಗೆ ಹಾಗೆ ಎರಡು ತಗೋಬಹುದು, ಗುಣನೂ ತಗೋಬಹುದು ಅಲ್ಲಿಗೂ ತಗೋಬಹುದು. ಎರಡು ವಸ್ತು ಇದೆ, ಈಗ ಸಮುದ್ರ ನದಿ, ಅದು ಎರಡು ಇದ್ರೂ ದೊಡ್ಡದೆ, ಗೊತ್ತಾಯ್ತಾ. ಸಮುದ್ರದ ವ್ಯಾಪ್ತಿನೂ ದೊಡ್ಡದು, ಅದು ರತ್ನಾಕಾರ, ನದಿ ರತ್ನಾಕಾರ ಅಂತ ಕರೆಯೋದಿಲ್ಲ. ಆದ್ರಿಂದ ಎರಡರಲ್ಲೂ ದೊಡ್ಡದೆ. ಹೇಳಿದ್ದೇನೆ ಅಮೂರ್ತ, ಅದು ವ್ಯಾಪ್ತಿ ಎಷ್ಟು ದೊಡ್ಡದು ಆಕಾಶದ್ದು, ಮುಗಿದೋಗ್ತಾರೆ ವ್ಯಾಪ್ತಿ ಬಂತು. ಆಮೇಲೆ ಅಭಿಮಾನಿ ದೇವತೆಗಳು ಬರ್ತಾರೆ, ಆಮೇಲೆ ಅದರಲ್ಲಿ ಅಭಿಮಾನಿ ದೇವರು ಯಾರು ಹೆಚ್ಚೋ ಅವರು ಇವ್ರು ಕಡಿಮೆ. ಇವತ್ತು ಆಫೀಸ್ ತೋರಿಸಿ ಬಿಲ್ಡಿಂಗ್ ನೋಡಿ ದೊಡ್ಡದು ಅಂತ ಕರೆಯೋದಿಲ್ಲ. ಎಷ್ಟೋ ಸರ್ತೆ ಬೆಂಗಳೂರಿನಲ್ಲಿ ಕೆಲವು ಕಾಲೇಜ್ ಇರುತ್ತೆ, ಹೊಸ್ತ ಕಾಲೇಜ್ ಮಾಡಿರ್ತಾರೆ, ಚಿಕ್ಕ ಬಿಲ್ಡಿಂಗ್ ಇರುತ್ತೆ, ಫಸ್ಟ್ ಗ್ರೇಡ್ ಕಾಲೇಜ್, ಪಿಯುಸಿಗೆ ಎಸ್ಟಾಬ್ಲಿಷ್ ಆಗಿ ಹೈಸ್ಕೂಲ್, ದೊಡ್ಡ ಹೈಸ್ಕೂಲ್ ಇರುತ್ತೆ, ಗೊತ್ತಾಯ್ತಾ. ಬಿಲ್ಡಿಂಗ್ ದೊಡ್ಡದಾದ್ರೂ ಕೂಡ ಯೋಗ್ಯತೆ ಯಾವ್ದಕ್ಕೆ ದೊಡ್ಡದು, ಕಾಲೇಜಿಗೆ ದೊಡ್ಡದು ಆ ಥರ. ಆದ್ದರಿಂದ ಅಭಿಮಾನಿ ದೇವತೆಗಳ ಮೇಲೆ ಡಿಪೆಂಡ್ ಆಗ, ಒಂದು ವಸ್ತುವಿನ ಯೋಗ್ಯತೆ, ಇನ್ನೊಂದು ಅಭಿಮಾನಿ ದೇವತೆ ಯೋಗ್ಯತೆ, ಎರಡು ಇದ್ದಾಗ ಮತ್ತೆ ಏನು ಮಾಡಬೇಕು, ಇನ್ನೂ ಜಾಸ್ತಿ ಆಯ್ತು. ಟೋಟಲಿ ಟೋಟಲಿ ಅಂತ ಅರ್ಥ. ಸಾಕಲ್ಲಿ ಏನೋ ಕಾಣಿಸ್ತು, ಸರಿಯಾಗಿ ಕಾಣಿಸ್ಲಿಲ್ಲ ಅಂತೀವಲ್ಲ, ಹಾಗೆ ಸರಿಯಾಗಿ ಕಾಣಿಸ್ತು, ಪೂರ್ತಿ ಕಾಣಿಸ್ಲಿಲ್ಲ, ಮೂರನೇ ಭಾಗ ಮತ್ತೆ ಕಾಣಿಸ್ಲಿಲ್ಲ, ಸರಿಯಾಗಿ ಕಾಣಿಸ್ಲಿಲ್ಲ, ಪೂರ್ತಿ ಕಾಣಿಸ್ಲಿಲ್ಲ, ಪೂರ್ತಿ ಸ್ಪಷ್ಟ ಕಾಣಿಸ್ಲಿಲ್ಲ, ಇನ್ನೂ ಸ್ಟೇಜ್. ಮತ್ತೆ ನೋಡೋದ್ರಲ್ಲಿ ಎಲ್ಲರ ಕಣ್ಣಿನ ದೃಷ್ಟಿ ಒಂದೇ ರೀತಿ ಇರುತ್ತಾ, ಇರೋದಿಲ್ಲ. ಅದೇ ರೀತಿ ಪ್ರತ್ಯಕ್ಷದಲ್ಲೂ ಕೂಡ ಏನಾಗುತ್ತೆ, ಯೋಗಿಗಳು ಪ್ರತ್ಯಕ್ಷನೇ ಬೇರೆ, ಅಯೋಗಿ ಪ್ರತ್ಯಕ್ಷ ಬೇರೆ. ಎಲ್ಲಿ ಹೇಳಿದ್ರನ್ನೆಲ್ಲ ಪ್ರಮಾಣ ಪತ್ರ ಹೇಳಿದ್ರು, ಯೋಗಿ ಪ್ರತ್ಯಕ್ಷಂ ಎಷ್ಟು ವಿಧ ಅಂತ ಹೇಳಿದ್ರು, ಚತುರ್ವಿಧಂ. ಏನಂತ, ಯೋಗಿ ಅಯೋಗಿ, ಅದರಲ್ಲೂ ತಾತ್ವಿಕ ರುಜುಯೋಗಿ, ತಾತ್ವಿಕ ಯೋಗಿ, ಅತಾತ್ವಿಕ ಯೋಗಿ, ಅಯೋಗಿ. ನಾಲ್ಕು ಭಾಗ ಮಾಡಿದ್ದ. ಆದ್ದರಿಂದ ಅಲ್ಲೂ ಕ್ಲಾರಿಟಿ ವೇರಿ ಆಗ್ತಾ ಹೋಗುತ್ತೆ. ದೇವ್ರನ್ನ ಕಂಡಾಗಲೂ ಕೂಡ, ವಿಶ್ವರೂಪ ಕಂಡಾಗಲೂ ಎಲ್ರಿಗೂ ಕ್ಲಾರಿಟಿ ಒಂದೇ ರೀತಿ ಇರೋದಿಲ್ಲ. ಮತ್ತೆ ಯಾವತ್ತು ಅರ್ಜುನ ಯೋಗ್ಯತಾ ಅಂತ ಹೇಳಿದ್ರೆ, ಈಗಾಗಲೇ ಅರ್ಜುನನಿಗೆ ಎಷ್ಟು ಕಾಣಬೇಕೋ ಅಷ್ಟು, ಭೀಮಸೇನರು ಕಾಣೋದು ಭಾರಿ ಜಾಸ್ತಿ ಅವರಿಗಿಂತ, ಗೊತ್ತಾಯ್ತು? ಯಾಕೆ ದೊಡ್ಡವರಾದ್ರಿಂದ ಕ್ಲಾರಿಟಿ ಜಾಸ್ತಿ ಇರುತ್ತೆ. ಈ ಪೂಜೆ ಕೊಡ್ಬೇಕಾದ್ರೆ ಮುಂದೆ ಯಾತಕ್ಕೆ ಕೊಡ್ತಾರೋಗೆ, ಪೂಜೆಗಳಿಗೆ ಕೂತಾಗ ಯಾತಕ್ಕೆ ಕೊಡ್ತಾರೆ, ಹೆಚ್ಚು ಕ್ಲಾರಿಟಿ ಇರುತ್ತೆ ಅಂತೇಳಿ ಕೆಲವರು ಪ್ರತಿಷ್ಠೆ ಕೊಡ್ತಾರೆ. ನಾಲ್ಕು ನಾನು ಕೂತಿದ್ದು ನೋಡಿದ್ರೆ ಇಲ್ಲ ಅಂತ ನೋಡೋದಕ್ಕೋಸ್ಕರ, ಕೆಲವರು ಬುದ್ಧಿ ಕೂತರೆ ಹಿಂದೆ ನೋಡ್ತಾ ಕೂತಿರ್ತಾರೆ, ಅಂದರೆ ನಾವು ಕೂತಿದ್ದು ದೂರ ನೋಡಿದ್ರೆ ಇಲ್ಲ ಅಂತೇಳಿ. ಅದು ಪ್ರತಿಷ್ಠೆ, ಅದು ಉಪಯೋಗ ಇಲ್ಲ. ಕ್ಲಾರಿಟಿ ಬಂದಾಗ ಅದು ಶ್ರೇಷ್ಠ, ಪ್ರತಿಷ್ಠೆ ಬಂದಾಗ ಅದು ಇನ್ನೊಬ್ಬರಿಗೆ ತೊಂದರೆ ಕೊಡೋಕ್ಕಷ್ಟೆ. ಆ ಅರ್ಥದಲ್ಲಿ ಕ್ಲಾರಿಟಿ ವೇರಿ ಆಗುತ್ತೆ ಅಂದರೆ ಎಲ್ಲ ಕಡೆ ಸೈಂಟಿಫಿಕಲಿ ಕರೆಕ್ಟ್ ಅದು. ಆದ್ದರಿಂದಲೇ ಮಹಾಲಕ್ಷ್ಮಿ ಕ್ಲಾರಿಟಿ, ದೇವರ ಕ್ಲಾರಿಟಿ ಇಬ್ಬರದ್ದು ಕೂಡ ವೇರಿ ಆಗುತ್ತೆ. ಸ್ಪಷ್ಟತ್ವೇ ನ್ಯೂನಂ ಹೇಳಿದ್ರೆ ನೆನಪಿದೆಯಾ? ಈಶ್ವರ ಜ್ಞಾನಕ್ಕೂ ಲಕ್ಷ್ಮೀ ಜ್ಞಾನಕ್ಕೆ ಏನು ವ್ಯತ್ಯಾಸ ಅಂತ ಹೇಳಿದ್ರು? ಏನಂತ ಹೇಳಿದ್ರು? ಇಬ್ಬರು ಎಲ್ಲ ಕೂಡ ಸಂಪೂರ್ಣ ಜ್ಞಾನ ಇಬ್ಬರಿಗೂ ಕೂಡ. ಹೊರಗಿನ ವಿಚಾರದಲ್ಲಿ ಮಹಾಲಕ್ಷ್ಮಿ ಜ್ಞಾನ ಇಬ್ಬರದ್ದು ಈಕ್ವಲ್. ಹಾಗಿದ್ರೆ ಈಕ್ವಾಲಿಟಿ ಬಂತಲ್ಲ ಅಂತ ಕೇಳಿದರೆ, ಸ್ಪಷ್ಟತ್ವೇ ನ್ಯೂನಂ ಅಂತ ಹೇಳಿದ್ರು. ಅಲ್ಲೂ ಕೂಡ ಏನಿದೆ, ನಿರಧಿಕ ಸ್ಪಷ್ಟಂಚ, ನಿರವಧಿಕ ಸ್ಪಷ್ಟಂಚ ಯಾರದು? ದೇವರು. ಉಳಿದವರಿಗಿಂತ ನಿರವಧಿಕ ಇವ್ರದ್ದು ಅಷ್ಟೇ. ಅಲ್ಲಿ ಬೇರೆ ಎಲ್ಲ ಸ್ಪಷ್ಟ ಮಾಡಿದ್ದಾರೆ ಆಗಲೇ. ಆದರೆ ಇಲ್ಲಿ ಹೇಳೋ ಜಾಗಗಳು ಇಷ್ಟು ಕೂಡ ಅಲ್ಲಿ ಹೇಳ್ಬಿಟ್ಟು ಸಂಬಂಧ ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ಡೀಟೇಲ್ಸ್ ಅಲ್ಲಿ ಇಲ್ಲಿ ಕೊಡ್ತಿದ್ದಾರೆ ಅಷ್ಟೇ. ನಚ ಏತದ್ ಬ್ರಹ್ಮ ಇತಿ ಪ್ರದರ್ಶನಾಯ ಏಷೇವ ಪ್ರಕೃತಿ ಇತಿ ಉದಾಹೃತ ಉದಾಹೃತವಾಕ್ಯ. ಇಷ್ಟು ಹೇಳಿ ಸರ್ವಗ ಸರ್ವತ್ರ ಗಾ ಸರ್ವಗ ಅಚಿಂತ್ಯಾದಿ ಲಕ್ಷಣ ಹಿ ಸಾ ತಥಾ ಹಿ ಮೋಕ್ಷ ಧರ್ಮೇ. ಎಷ್ಟು ಇಂಪಾರ್ಟೆಂಟ್ ನೋಡಿ ಇದು. ಸರ್ವಗ ಮಹಾಲಕ್ಷ್ಮಿ ಏನಂತ ಕರೆದ್ರು? ಸರ್ವಗ. ಸರ್ವಗ ಅಂದ್ರೆ ಏನು? ಸರ್ವಗ ಸರ್ವತ್ರ ಗಚ್ಚತಿ ವ್ಯಾಪ್ತರು ಅಂತ ಅರ್ಥ. ಮಹಾಲಕ್ಷ್ಮಿ ಕೂಡ ಏನವರು? ವ್ಯಾಪ್ತ. ನಾರಾಯಣ ವ್ಯಾಪ್ತ, ಲಕ್ಷ್ಮಿನೂ ವ್ಯಾಪ್ತರು. ಅದಕ್ಕೆ ಅವ್ರಿಗೆ ಏನಂತ ಹೆಸರಾಯ್ತು? ಸಮಾನ ಅಂತ ಹೆಸರಾಯ್ತು. ಇಬ್ಬರದ್ದು ಸಮವ್ಯಾಪ್ತ, ದೇಶತಃ ಸಮತ್ವ, ಕಾಲತಃ ಸಮತ್ವ ಇರೋದ್ರಿಂದ ಸರ್ವತ್ರ ಸರ್ವಗ ಅಂತ ಬಂತು. ಮಹಾಲಕ್ಷ್ಮಿಯ ಮಹಿಮೆ ಇದೆ. ಆದ್ದರಿಂದ ಇವತ್ತು ಬ್ರಹ್ಮವಾಯುಗಳು ಭಾರಿ ಶ್ರೇಷ್ಠರು, ಜೀವೋತ್ತಮರು. ಆ ಲಕ್ಷ್ಮಿಗೆ ಈಕ್ವಲ್ ಆಗಲು ಸಾಧ್ಯನೇ ಇಲ್ಲ. ಯಾತಕ್ಕೆ? ಬ್ರಹ್ಮವಾಯುಗಳ ಸ್ವರೂಪ ಎಂಥದ್ದು? ಅಲ್ಲ ಅಲ್ಲ ಅಲ್ಲ, ಅಣು ಅಣು ಹೇಳಿದ ಎಲ್ಲ ಜೀವರು ಏನವರು? ಅಣು. ಆ ಎಲ್ಲ ಇವರು ಜೀವೋತ್ತಮ, ಅವರು ಅಣುನೆ. ಮಹಾಲಕ್ಷ್ಮಿ ಸರ್ವತ್ರ ವ್ಯಾಪ್ತರು. ಎಷ್ಟು ಡಿಫ್ರೆನ್ಸ್ ಬರ್ತಿಬ್ಬರಿಗೋ ಯೋಚನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ, ಗೊತ್ತಾಯ್ತಾ? ಅಷ್ಟು ಡಿಫ್ರೆನ್ಸ್ ಇದೆ. ಆದರೆ ಉಳಿದ ಎಲ್ಲ ಜೀವರಿಗಿಂತ ಬ್ರಹ್ಮವಾಯುಗಳು ಎಷ್ಟವರು? ಸೈಜ್ ಒಂದೇ. ಇಲ್ಲಿ ಸ್ವಾರಸ್ಯ ನೋಡಿ, ಲಕ್ಷ್ಮೀದೇವಿ ವ್ಯಾಪ್ತಿನೂ ಅಷ್ಟೇ, ನಾರಾಯಣ ವ್ಯಾಪ್ತಿನೂ ಅಷ್ಟೇ. ಯಾರು ಶ್ರೇಷ್ಠ ಅದರಲ್ಲಿ? ಅದೇ ರೀತಿನೇ ಇವತ್ತು ರುದ್ರಾದಿ ಜೀವರು ಎಲ್ಲ ಕಲಿಯವರೆಗೂ ಎಲ್ಲರೂ ಅಣನೆ, ವಾಯುದೇವರು ಅಣನೆ. ಅರುಣನಾಥ್ ಮಾತ್ರಕ್ಕೆ ಏನಾಗಬೇಕಾಗಿಲ್ಲ? ಸಮ ಆಗಬೇಕಾಗಿಲ್ಲ. ವ್ಯಾಪ್ತರಾಗಿದ್ದರೂ ಹೇಗೆ ಸಮ ಅಲ್ವೋ, ಗೊತ್ತಾಯ್ತು? ವ್ಯಾಪ್ತರಾಗಿದ್ದರೂ ಹೇಗೆ ಸಮ ಅಲ್ವೋ, ಅಣುವಾಗಿದ್ದರೂ ಕೂಡ ಜೀವರೇನಲ್ಲ, ಸಮ ಅಲ್ಲ. ಅಲ್ಲೂ ಏನಿದೆ? ತಾರತಮ್ಯ. ಈಶಕೋಟಿಯಲ್ಲಿ ಎಷ್ಟು ಜನ ಇದ್ದಾರೆ ಸರ್ವತ್ರ ವ್ಯಾಪ್ತರಲ್ಲಿ? ಈಶಕೋಟಿ ಇಬ್ಬರೇ ಇಬ್ಬರು, ಲಕ್ಷ್ಮೀನಾರಾಯಣ ಇಬ್ಬರೇ. ಈಶಕೋಟಿ ಪ್ರವಿಷ್ಠೆ. ಜೀವರ ಕೋಟಿಯಲ್ಲಿ ಎಷ್ಟಿದ್ದಾರೆ? ಅನಂತ ಅನಂತ, ಇನ್ಫೈನೈಟ್ ಇದ್ದ. ಇಷ್ಟಾದರೂ ಕೂಡ ರುಜೀವರು ಯಾವಾಗಲೂ ಹೇಗಿರ್ತಾರೆ? ಎಲ್ಲರ ಮೇಲಿರ್ತಾರೆ, ಗೊತ್ತಾಯ್ತಾ? ಅದೆಲ್ಲ ಸರಿಯಾಗಿ ತಿಳ್ಕೊಂಡ್ರೆ ಅವ್ರ ಬಗ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ತಿಳ್ಕೊಂಡ್ರು ಕೂಡ ಶಾಸ್ತ್ರಜ್ಞಾನ ಅಲ್ಲ ಅದು, ಸ್ವಲ್ಪ ಕೂಡ ಚೇಂಜ್ ಹಾಕ್ಕೊಡ್ಬೇಕು. ಆ ರೀತಿ ಹೇಳ್ತಾರೆ. ಅದ ಅವರ ಅಣು ಅಲ್ಲ, ಲಕ್ಷ್ಮಿ ಜೀವನೇ ಅಲ್ಲ, ನೆನ್ಬಿಟ್ಕೋಬೇಕು. ಲಕ್ಷ್ಮಿ ಈಶಕೋಟಿ ಪ್ರವಿಷ್ಠೆ, ಜೀವ ಅಲ್ಲೇ ಅಲ್ಲ. ಬ್ರಹ್ಮವಾಯುಗಳ ಜೀವರು, ಆದರೆ ಅವ್ರ ಕ್ವಾಲಿಟಿ ಭಾರಿ ಶ್ರೇಷ್ಠ. ಹೇಳಿದ್ನಲ್ಲ, ಒಂದು ಮಿಲಿಗ್ರಾಮ್, ಒಂದು ಮಿಲಿಗ್ರಾಮ್ ಬಂಗಾರ, ಮಿಲಿಗ್ರಾಮ್ ಕಬ್ಬಿಣ, ಈಗ ಕಂಪೇರ್ ಮಾಡಕ್ಕೆ ಹೋಗ್ತಾರೆ ಯಾರು, ಅದು ಬಿಸಾಕ್ಬಿಡ್ತಾರೆ. ಇದನ್ನ ಇದಕ್ಕೆ ಸ್ಟಿಲ್ ವ್ಯಾಲ್ಯೂ ಇದೆ, ಅರ್ಥಾಯ್ತಾ? ಆ ದೃಷ್ಟಿಯಲ್ಲಿ ಕ್ವಾಂಟಿಟಿ ಅಂದು ಸೇಮ್ ಇದ್ರು ಕೂಡ ಕ್ವಾಲಿಟಿ ಏನಾಗಬಹುದು? ಒಂದು ಕೆ ಜಿ ಚಿನ್ನ, ಒಂದು ಕೆ ಜಿ ಕಬ್ಬಿಣ, ಏನಾಯ್ತು ಈಗ? ಎರಡು ಒಂದೇ ಕೆ ಜಿನೇ. ವ್ಯಾಲ್ಯೂ ಎಷ್ಟಿದೆ? ಇವನು ಅರೆಸ್ಟ್ ಆಗ್ತಾನೆ, ಒಂದು ಕೆ ಜಿ ಕಬ್ಬಿಣ ಇದ್ರೆ ಇವನು ಬಗ್ಗಾರ ಇದ್ರೆ ಅವನೇನಾಗ್ತಾನೆ, ಫ್ರೀ ಕೊಟ್ಟು ಕಳಿಸ್ಬಿಡ್ತಾನೆ. ಒಂದು ಕೆ ಜಿ ಲೆಕ್ಕಕ್ಕೆ ಬರಲ್ಲ ಇವನು. ಅಂದರೆ ಯಾತಕ್ಕೆ ಹೇಳಿದ್ದು ಅಂದರೆ ಕ್ವಾಂಟಿಟಿ ಒಂದೇ ಆದ ಮಾತ್ರಕ್ಕೇನೆ. ಇವರೆಲ್ಲ ಬೇರೆ ಮತ್ತಲ್ಲಿ ವಾದ ಇದು, ಎಲ್ಲರೂ ಕ್ವಾಂಟಿಟಿ ಒಂದೇ ಆದಮೇಲೆ ತಾರತಮ್ಯ ಯಾಕೆ ಹೋಗ್ಬೇಕು ಅಂತ ಅವ್ರ ವಾದ. ಅದಕ್ಕೆ ಉತ್ತರ ಆಗ, ಎಲ್ಲ ಕ್ವಾಂಟಿಟಿ ಒಂದೇ ಆಗಿದ್ದರೂ ಕೂಡ ಲೋಹಗಳಲ್ಲಿ ವ್ಯಾಲ್ಯೂ ವೇರಿ ಆಗುತ್ತಾ ಇಲ್ವಾ? ಅಷ್ಟೇ, ಲೋಹಗಳಲ್ಲಿ ಕ್ವಾಂಟಿಟಿ ಒಂದೇ ಆದರೂ ವ್ಯಾಲ್ಯೂ ಹೇಗೆ ವೇರಿ ಆಗುತ್ತೋ, ಜೀವರಲ್ಲೂ ಕೂಡ ಕ್ವಾಂಟಿಟಿ ವೈಸ್ ಅಣು ಆಗಿದ್ದರೂ ಕೂಡ ಕ್ವಾಲಿಟಿ ಏನಾಗುತ್ತೆ? ಬೇರೆ ಬೇಕಾಷ್ಟು ವೇರಿ ಆಗುತ್ತೆ. ಅದು ಸ್ವಲ್ಪ ಅಲ್ಲ ವೇರಿ. ಒಂದು ಕೆ ಜಿ ಚಿನ್ನಕ್ಕೂ ಒಂದು ಕೆ ಜಿ ಕಬ್ಬಿಣಕ್ಕೂ ಡಿಫ್ರೆನ್ಸ್ ಎಷ್ಟಿದೆ? ಎಷ್ಟಿದೆ? ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲದಷ್ಟು ಇದೆ, ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲದಷ್ಟು ಡಿಫ್ರೆನ್ಸ್ ಇದೆ. ಆದ್ದರಿಂದ ರುಜುಗಳಿಗೆ, ಬುಡದ ಜೀವರಿಗೆ ಅಣುತ್ವ ಇದ್ದರೂ ಕೂಡ ಅವ್ರ ಯೋಗ್ಯತೆ ಭಾರಿ ದೊಡ್ಡದಾದ್ರಿಂದ ಅವ್ರ ಅಣುವನ್ನು ಮಾತ್ರಕ್ಕೇನೆ ಈಕ್ವಲ್ ಅಂತ ಹೇಳ್ಕೊಡಕ್ ಹೋಗ್ಬಾರ್ದು. ಯಾವ್ದ್ರಿಂದ ಇದೆ ವ್ಯಾಪ್ತತ್ವ? ಹೇಗಿದೆ? ತ್ರಿಕೋಟಿ ರೂಪ ಯೋಗ ಶಕ್ತಿಯಿಂದ ವ್ಯಾಪ್ತ ರೂಪ. ಅವರಿಗೆ ಸಹಜವಾಗಿದೆ, ಸಹಜವಾಗಿರೋದು ಬೇರೆ, ಇದರಿಂದ ಇರೋದು ಬೇರೆ. ಸಹಜ ವ್ಯಾಪ್ತಿ ಲಕ್ಷ್ಮೀನಾರಾಯಣರದು, ಇವರದು ಯೋಗಶಕ್ತಿ. ಸ್ವಾಮಿನ ಸರ್ವಾಂತರಾತ್ಮನ ಯೋಗಶಕ್ತಿಯ ವ್ಯಾಪ್ತಿ ಇವರದು. ಆದ್ದರಿಂದ ಡಿಫರೆನ್ಸ್ ಇದ್ದೇ ಇದೆ. ತರ್ಕ ತರ್ಕ್ಯ ಪ್ರತರ್ಕ್ಯ ಅಪ್ರತರ್ಕ್ಯ. ತರ್ಕ ಅಂದರೆ ಊಹೆ, ಊಹಿಸ್ಲಿಕ್ಕೆ ಆಗಲಾರದಷ್ಟು ಅಂತ ಅರ್ಥ. ಅದು ಹೇಳ್ತಾರೆ ನೋಡಿ, ತಥಾ ಹಿ ಮೋಕ್ಷ ಧರ್ಮೇ. ಮೋಕ್ಷ ಧರ್ಮದಲ್ಲಿ ಹೇಳ್ತಾರೆ, ನಾರಾಯಣ ಗುಣಾಶ್ರಯಾತ್ ಅಜರಾಮರಾತ್ ಅತೀಂದ್ರಿಯಾತ್ ಅಗ್ರಾಹ್ಯಾತ್ ಅಸಂಭವತಃ ಅಸತ್ಯಾತ್ ಅಹಿಂಸ್ರಾತ್ ಲಲಾಮಾತ್ ದ್ವಿತೀಯ ಪ್ರವೃತ್ತಿ ವಿಶೇಷಾತ್ ಅವೈರಾತ್ ಅಕ್ಷಯಾತ್ ಅಮರಾತ್ ಅಜರಾತ್ ಅಕ್ಷರಾತ್ ಅಮೂರ್ತಿತಃ ಸರ್ವಸ್ಯಾಹ ಸರ್ವಕರ್ತು ಶಾಶ್ವತ ತಮಸಃ. ಇಷ್ಟು ಮಹಾಲಕ್ಷ್ಮಿಯ ಗುಣಗಳು. ಇವಿಷ್ಟು ಕೂಡ ಲಕ್ಷ್ಮೀ ಸ್ತೋತ್ರ ಆಯಿತಾಗಿದೆ. ಇಷ್ಟು ಮೋಕ್ಷ ಧರ್ಮ ಮಹಾಭಾರತದಲ್ಲಿ ಬರುತ್ತೆ. ನಾರಾಯಣ ಗುಣಾಶ್ರಯ ಅಲ್ಲಿಂದ ಪ್ರಾರಂಭ. ನಾರಾಯಣನ ಗುಣ ಆಶ್ರಯಿಸಿದ್ದಾರೆ. ಆಮೇಲೆ ಲಕ್ಷ್ಮೀ ಸೈರ್ಯತ್ ಕಟಾಕ್ಷ ಬಲವತಿ ಅಜಿತಮ್ ನಮ. ಉಳಿದೆಲ್ಲ ಎಷ್ಟಿದೆ ನೋಡಿ, ಅಜರ ಅಮರ. ನಾರಾಯಣ ಕೂಡ ಏನು ಅಜರಾಮರಣ ಸಕಲಾರ್ತಿಹರ ಕಮಲಾಪತಿ ರಿಡ್ಡತಮೋ ಅವತುನಃ ದ್ವಾದಶ ಸ್ತೋತ್ರ. ಇವರು ಅಜರಾಮರೇ. ಅಜರ ಅಂದ್ರೇನು? ಮುಪ್ಪಿಲ್ಲ. ಅಮರಣ ಅಂದ್ರೇನು? ಸಾವಿಲ್ಲ. ಅತೀಂದ್ರಿಯಾತ್ ಇಬ್ಬರು ಅತೀಂದ್ರಿಯರೇ. ಅಗ್ರಾಹ್ಯಾತ್ ಇಬ್ಬರು ಗ್ರಹಣಕ್ಕೆ ಅಸಾಧ್ಯ, ಹಿಡಿದ್ರೆ ಸಾಧ್ಯ. ರಾವಣ ಎಷ್ಟು ಪ್ರಯತ್ನ ಪಟ್ಟರು ಸಾಧ್ಯವಾಯ್ತಾ? ಅಗ್ರಾಹ್ಯರು. ಸಿಕ್ಕಿದ್ದೇನು ಮಾಯಾ ಸೀತೆ ಹೊರತು ನಿಜವಾದ ಸೀತೆ ಅಲ್ಲ. ಅಸಂಭವತಃ ಅಸತ್ಯಾತ್ ಅಸಂಭವತಃ ಅಂದರೆ ಹುಟ್ಟು ಬರದೇ ಇದ್ದವರು ಅನಾದಿಗಳು. ಅಸತ್ಯ ಅದು ಅಜರ ಅಮರ ಹೇಳಿದರು. ಅಸಂಭವ ಅಂದರೆ ಹುಟ್ಟಿಲ್ಲ. ಅಸಂಭವ ಹುಟ್ಟುವವರಿಗಿಲ್ಲ, ಸಾವು ಇಲ್ಲ, ಬೆಳವಣಿಗೆನೂ ಇಲ್ಲ. ಅಸತ್ಯಾತ್ ಅಸತ್ಯ ಅಂದರೆ ಏನೋ ಎಲ್ಲ ಈ ಜಗತ್ತಿವಾದ ಜಗತ್ತಿಗಿಂತ ಭಿನ್ನರು ಅಂತ ಅರ್ಥ, ಸುಳ್ಳಾದವರು ಅಂತ ಅರ್ಥ ಅಲ್ಲ. ಅಹಿಂಸ್ರಾತ್ ಯಾರೋ ಅವರನ್ನು ಏನು ಮಾಡೋಕ್ಕೆ ಸಾಧ್ಯ, ಹಿಂಸೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಲಲ ಅದರಿಂದ ಸೀತಾದೇವಿ ಭಾರಿ ದುಃಖ ಆಯಿತು. ಅದೇ ಮುಂದೆ ಹೇಳ್ತಾರೆ, ಈಗ ಭಾರಿ ದುಃಖ ಆಯಿತು ಅಂತ ಕೇಳಿದರೆ ತಪ್ಪದು. ಅಹಿಂಸ್ರಾತ್ ದುಃಖ ಯಾವಾಗಬೇಕು? ತಮ್ಮಲ್ಲಿರಬೇಕು ಅಥವಾ ಇನ್ನೊಬ್ಬರು ಮಾಡಬೇಕು, ಗೊತ್ತಾಯ್ತು ಡಿಫ್ರೆನ್ಸು. ಅವರಲ್ಲಿದೆಯಾ? ಇಲ್ಲ, ಯಾಕೆ ಸ್ವರೂಪನೇ ಆಗಿದೆ. ಇನ್ನೊಬ್ಬರು ಮಾಡಲಿಕ್ಕೆ ಯಾರಿದ್ದಾರೆ? ಎಲ್ಲರ ಮೇಲೆ ಅವರೇ ಇದ್ದ ಇನ್ನೊಬ್ಬರು ಮಾಡೋ ಚಾನ್ಸೇ ಇಲ್ಲ. ನಾರಾಯಣ ಮಾಡೋ ಚಾನ್ಸೇ ಇಲ್ಲ. ಯಾತಕ್ಕೆ? ಆತ ನಿರ್ದೋಷ ಸಮ. ಹೀಗಾಗಿ ಮಹಾಲಕ್ಷ್ಮಿಗೆ ಏನಿಲ್ಲ, ಯಾರಿಂದಲೂ ಹಿಂಸೆ ಆಗೋ ಸಂಭವ ಇಲ್ಲ. ಇದೆಲ್ಲ ಹೇಳಿದ ಸೀತಾದೇವಿ ಹಿಂಸೆ ಆಯ್ತಲ್ಲ, ತಕ್ಷಣ ಉತ್ತರ ಕೊಡ್ತಾರೆ ಆಚಾರ್ಯ. ಮುಂದೆ ಬರುತ್ತೆ, ಈಗ ಹಿಂಸೆ ಆಗಿಲ್ಲ ಅಂತ ಹೇಳ್ತಾರೆ. ಲಲಾಮಾತ್ ಲಲಾಮ ಅಂದರೆ ಶ್ರೇಷ್ಠ. ದ್ವಿತೀಯ ಪ್ರವೃತ್ತಿ ವಿಶೇಷಾತ್ ದ್ವಿತೀಯ ಪ್ರವೃತ್ತಿ ವಿಶೇಷ. ದ್ವಿತೀಯ ಪರಮಾತ್ಮ ಅವರಿಂದ ಪ್ರವೃತ್ತಿಯನ್ನು ಹೊಂದಿದ್ದಾರೆ ಎಂಬುದೇ ವಿಶೇಷ. ಅವೈರಾತ್ ಅವರ ನಿಷ್ಕಾರಣ ವೈರ ಯಾರ ಮೇಲೂ ಇಲ್ಲ. ಅಕ್ಷಯಾತ್ ಅಕ್ಷಯರವರು. ಅಮರಾತ್ ಫರ್ದರ್ ಕ್ಲಾರಿಫಿಕೇಶನ್. ಅಜರಾತ್ ಮತ್ತೆ ಅಜರಾಮರಾತ್ ಒಂದೇ, ಅಮರಾತ್ ಅಜರಾತ್ ಮತ್ತೆ ಅಕ್ಷರಾತ್ ಒಟ್ಟಿಗೆ ಹೇಳಿದಾಗ ಏನು ಮಾಡಬಹುದು? ಬರೀ ಅಜರ ಹತ್ತು ಇಟ್ಕೊಂಡು ಬರೀ ಆಮೇಲೆ ಮರನ ಬಿಡಿಸ್ತಾ ಇರ್ಬೋದು. ಬೇಕಾದ್ರೆ ಸ್ಪಷ್ಟ ಬಿಡಿಸಿದಾಗ ಏನಾಯ್ತಾಗ ಅಜರರು ಹೌದು, ಅಮರರು ಹೌದು, ಅಜರಾಮರರು ಹೌದು ಅಂತ ಅರ್ಥ. ಅಕ್ಷರಾತ್ ಅಕ್ಷರರು. ಮಹಾಲಕ್ಷ್ಮಿ ಏನವರು? ಕೂಟಸ್ಥೋ ಅಕ್ಷರ ಉಚ್ಚತೆ. ಅಮೂರ್ತಿತಃ ಅಮೂರ್ತ ಕಣ್ಣಿಗೆ ಕಾಣಿಸೋದಿಲ್ಲ. ಅಪ್ರಾಕೃತ ಸರ್ವವ್ಯಾಪಿನಃ ಪಾಠಾಂತರ. ಸರ್ವಸ್ಯಾಹ ಸರ್ವಕರ್ತುಃ ಶಾಶ್ವತ ತಮಸಃ. ಸರ್ವತ್ರ ವ್ಯಾಪ್ತರು, ಸರ್ವಕರ್ತೃಗಳವರು. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಹ ಸರ್ವಕರ್ತುಃ. ಎಲ್ಲ ಪುಲ್ಲಿಂಗ ಇದೆ. ಯಾತಕ್ಕೆ? ಮಹಾಲಕ್ಷ್ಮಿ ಅಕ್ಷರ ಶಬ್ದ ಹೇಳಿದಾಗ ಪುಲ್ಲಿಂಗ ಆಗತ್ತಷ್ಟೇ. ಶಾಶ್ವತ ತಮಸ. ಶಾಶ್ವತ ತಮಸ್ಸಿಗೆ ದುರ್ಗಾರೂಪದ ಅಭಿಮಾನಿ ದೇವತೆಯಾಗಿದ್ದಾರೆ. ಏನೋ ಹೌದು, ಅಕ್ಷಯಾತ್ ಎಲ್ಲಿದೆ? ಹೌದು ಎಲ್ಲಿದೆ ಹೇಳಿ? ಅಕ್ಷರಾತ್ ಅಕ್ಷಯಾತ್ ಎಲ್ಲಿದೆ? ಮೇಲೆ ಅವೈರಾತ್ ಅಕ್ಷಯಾತ್. ಅವ ಹಿಂದೆ ಅರ್ಥ ಹೇಳಿದೆ, ಅದನ್ನ ಹಿಂದೆ ಹೇಳಿದೆ ವ್ಯತ್ಯಾಸನ. ಅಕ್ಷರ ನಾಶ ಹೊಂದೋದು, ಆಮೇಲೆ ಇನ್ನೊಂದು ಅಕ್ಷಯ ಅಕ್ಷರ. ಕ್ಷರ ಬೇರೆ ಕ್ಷಯ ಬೇರೆ. ನಾಶದಲ್ಲೂ ಕೂಡ ಏನಿದೆ? ಸ್ವಲ್ಪ ಸ್ವಲ್ಪ ಕಡಿಮೆ ಆದರೆ ಕ್ಷರ, ಒಟ್ಟಿಗೆ ಹೋದರೆ ಕ್ಷಯ. ಅಲ್ಲಿಷ್ಟು ಎರಡು ರಫ್ಲಿ ಎರಡು ಈಕ್ವಲೆಂಟೆ. ಸ್ವಲ್ಪ ವ್ಯತ್ಯಾಸ ತೋರ್ಸಕ್ಕೆ ಏನು ಮಾಡ್ತಾರೆ? ಆ ರೀತಿ ಹಣ ಇತ್ತು, ನಿಧಾನ ಖರ್ಚು ಮಾಡ್ತಾ ಹೋಗ್ತಾನೆ. ಏನಾಯ್ತದೆ ಈಗ? ವ್ಯಯ ಆಯ್ತು. ಅದಕ್ಕೆ ವ್ಯಯ, ಧನ ವ್ಯಯ ಅಂತ ಕರೀತಾರೆ. ಧನ ವ್ಯಯ ಮಾಡೋದು, ಸ್ವಲ್ಪ ಸ್ವಲ್ಪ ಖರ್ಚು ಮಾಡ್ತಾ ಹೋಗ್ತಾನೆ. ಅಕ್ಷರ ನಾಶವೇ ಆಗೋದಿಲ್ಲ. ಅವಾಗ ಏನಾಯ್ತು? ಪಿಕ್ಪಾಕೆಟ್ ಆಯ್ತು, ಹೋಗೇ ಬಿಡುತ್ತೆ. ಅವಾಗ ಏನಾಯ್ತು? ವ್ಯಯ ಅಲ್ಲ, ಏನದು? ನಾಶನೇ ಆಗೋಯ್ತು. ಆ ಥರ ವಿಚಾರ ಮಾಡಿದ್ರೆ ಸೂಕ್ಷ್ಮ ವ್ಯತ್ಯಾಸ ಇದೆ. ಸುವರ್ಣ ಮಿತ್ರಾದಿಗಳಿಗೆ ಹಾಗೋ ಹಾಗೆ ಈಗ ವಿವರಣೆ ಕೊಡ್ತಾರೆ. ಇದಾನೀಂ ಸರ್ವತ್ರಗಂ ಇತ್ಯಾದಿಕಂ ಮಾಯಾಯಾಂ ಉಪಪಾದಯಿತು ಮಾಹ ಸರ್ವಗೇತಿ ಭಾವಪ್ರಧಾನೋ ನಿರ್ದೇಶ ಸ್ವರೂಪವಾಚಿ ವಾ ಲಕ್ಷಣ ಶಬ್ದ ಸರ್ವಗ ಅಂತ ಹೇಳಿ ಸರ್ವತ್ರ ಗಚ್ಚತಿ ಎಂಬ ಅರ್ಥ. ಅದಕ್ಕೆ ಭಾವಪ್ರವೇಶ ಭಾವಪ್ರಧಾನ ನಿರ್ದೇಶ ಅಂದ್ರೇನು, ಸರ್ವತ್ರ ಗಚ್ಚತಿ ಅಲ್ಲ ಸರ್ವತ್ರ ಅಸ್ತಿ ಅಂತಲೇ ಅರ್ಥ. ಉದಾಹರಣೆಗೆ ಒಂದು ಏ ಇದೆ, ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ, ಇಲ್ಲದಿಲ್ಲ ಅಲ್ಲಿದ್ದಾಗ ಇಲ್ಲಿಲ್ಲ ಇಲ್ಲಿದ್ದಾಗ ಅಲ್ಲಿಲ್ಲ, ಆದರೆ ಎಲ್ಲ ಕಡೆ ಇದೆ ಅಂತ ಹೇಳಿದಾಗ ಇಲ್ಲೂ ಇದೆ ಅಲ್ಲೂ ಇದೆ. ಮಹಾಲಕ್ಷ್ಮಿ ಆ ರೀತಿಯಲ್ಲಿರೋದ್ರಿಂದ ಭಾವಪ್ರಧಾನೋ ನಿರ್ದೇಶ ಅಂತ ಕರೆದರು. ನಾರಾಯಣ ಗುಣ ತಚ್ಚಿದ ತದಿಚ್ಛಾದಿ ಲಕ್ಷಣ ಆಶ್ರಯೋ ಯಶ್ಚ ತಥೋಕ್ತಂ. ಪರಮಾತ್ಮನ ಇಚ್ಛಾದಿಗಳಿಗೆ ಅನುಗುಣವಾಗಿ ಮಹಾಲಕ್ಷ್ಮಿ ನಡ್ಕೊಡ್ತಾರೆ. ಸೀಹಿ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಅನೇನ ಬ್ರಹ್ಮಣೋ ವ್ಯಾವೃತ್ತಿ. ಇದರಿಂದ ಬ್ರಹ್ಮದೇವರಿಗೆ ಏನಿಲ್ಲ, ಇವೆಲ್ಲ ಕೂಡ ಒಂದೊಂದೇ ಮೈನಸ್. ನಾರಾಯಣ ಮಾತ್ರ ಆಶ್ರಯಿಸಿರೋದು ಯಾರೋ ಮಹಾಲಕ್ಷ್ಮಿ. ಬ್ರಹ್ಮವಾಯುಗಳು ನಾರಾಯಣನ ಆಶ್ರಯ ಲಕ್ಷ್ಮಿನೂ ಆಶ್ರಯಿಸಿರೋದ್ರಿಂದ ಕಡಿಮೆ ಆದರು. ಅಜರ ತಮರಾತ್ ಇತಿ ಜಲಪ್ರಧಾನಾದೇಹಿ ಅಜರ ತಮರಾತ್. ಅಜರ ಅಮರ ಅಂತ ಹೇಳೋದು ಜನರಲ್, ಬರೀ ಜಡ ಮತ್ತು ಪ್ರಧಾನ ತಗೊಂಡಾಗ ಅಜರ ತಮರಾತ್ ಅಂತೇಳಿ ಸ್ಪೆಸಿಫಿಕ್. ತಸ್ಯ ತತ್ಪ್ರಾಪ್ತ್ಯ ಭಾವಾತ್ ಅಗ್ರಾಹ್ಯಾತ್ ಮನಸ್ಸೋ ಅಪಿ ಅಗೋಚರಾತ್. ಮನಸ್ಸಿಗೂ ಮಹಾಲಕ್ಷ್ಮಿ ದೇವಿ ಮಹಿಮೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅಷ್ಟು ಮೇಲಿದ್ದಾರೆ. ಇತ್ಯನೇನ ಅಚಿಂತ್ಯಂ ಇತಿ ಸಿದ್ಧ್ಯತಿ ಅಸಂಭವತಃ. ಅಚಿಂತ್ಯಂ ಅಂದರೆ ಚಿಂತನೆಗೆ ಎಟಕದಿಲ್ಲ. ಅಸಂಭವತಃ ಅಕ್ಷಯ ತಾಕ್ಷರಾತ್ ಇತಿ ಧ್ರುವತ್ವ ಸಿದ್ಧಿ. ಅಸಂಭವ ಹುಟ್ಟಿಲ್ಲ, ಅಕ್ಷಯ ಕ್ಷಯ ಇಲ್ಲ, ಅಕ್ಷರ ನಾಶ ಇಲ್ಲ ಅಂತ ಹೇಳಿದ್ರಿಂದ ಧ್ರುವ ಅಂತ. ಧ್ರುವ ಅಂತ ಯಾಕೆ ಹೇಳಬೇಕಾಯ್ತು ಧ್ರುವನ ಹೇಳಿ? ಧ್ರುವ ಅಂತ ಯಾತಕ್ಕೆ ಹೇಳಬೇಕಾಯ್ತು? ಕೂಟಸ್ಥ ಮಚಲಂ ಧ್ರುವಂ ಅನ್ನೋ ಪದ ಇದೆ, ಅದಕ್ಕೆ ಅರ್ಥ ಹೇಳಬೇಕಾಯ್ತು. ಈಗ ಧ್ರುವ ವಿಷ್ಣುವಿಗು ಏನಂತ ಹೆಸರಿದೆ? ಎಲ್ಲಿದೆ? ವಿಷ್ಣು ಸಹಸ್ರ ಧ್ರುವ ಅಂತ ಬಂದಿದೆ. ಮಹಾಲಕ್ಷ್ಮಿನೂ ಧ್ರುವ, ಆದರೆ ಮಹಾಲಕ್ಷ್ಮಿ ಉಳಿದವರೆಲ್ಲರಿಗಿಂತ ಧ್ರುವ. ಪರಮಾತ್ಮ ಮಾತ್ರ ಅಬ್ಸರ್ವೇಷನ್ಸ್ನಲ್ಲಿ ಧ್ರುವ. ಅದು ಹೇಳೋದಕ್ಕೋಸ್ಕರ ಹೇಳ್ತಾರೆ ಧ್ರುವಂ ಅಂತ ಹೆಸರು. ಅಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ದೊಡ್ಡ ಕೊಟೇಶನ್ ಕೊಟ್ಟರು ಆಚಾರ್ಯರು, ಧ್ರುವಂ ಅಂತ ಹೇಳಿ. ಅಲ್ಲ ಅಲ್ಲ ಅಲ್ಲ, ಶಾಶ್ವತ ಇರೋದು ಅಂತ. ಧ್ರುವ ನಕ್ಷತ್ರ ಏನು ಹೇಳ್ತೇವೆ, ಒಂದೇ ಕಡೆ ಇರೋದ್ರೆ ಧ್ರುವ ಅಂತ ಹೆಸರು. ಚಲ ಮಾಡಿದಾಗ ಇಲ್ಲ, ಪರ್ಮನೆಂಟ್ ಅಡ್ರೆಸ್ ಕೊಡೋದಿಲ್ಲ. ಆ ರೀತಿ ಟೆಂಪರರಿ ಬೇರೆ ಪರ್ಮನೆಂಟ್ ಬೇರೆ, ಅದು ಹಾಗೇನೆ ಧ್ರುವಾದ್ಯೋತ. ಅದು ಅರ್ಥ ಹಾಗೆ, ಧ್ರುವಗಳಿಗಿಂತ ಧ್ರುವ, ಪೃಥ್ವಿಗಿಂತ ಧ್ರುವ ಪರಮಾತ್ಮ. ಧ್ರುವರಲ್ಲೂ ತಾರತಮ್ಯ ಇದೆ ಆ ಅರ್ಥದಲ್ಲಿ. ಈ ಪರ್ಮನೆಂಟ್ ಪೋಸ್ಟ್ಗಳಲ್ಲೂ ಕೂಡ ತಾರತಮ್ಯ ಇದೆಯೋ ಇಲ್ವೋ? ಈ ಫಸ್ಟ್ ಕ್ಲಾಸ್ ಒನ್ ಆಫೀಸರು ಪರ್ಮನೆಂಟು, ಕ್ಲರ್ಕು ಪರ್ಮನೆಂಟೇ, ಆದರೆ ತಾರತಮ್ಯ? ಅವನು ಪರ್ಮನೆಂಟ್ ಕೆಲಸ ಹೋಗೋದಿಲ್ಲ, ಅಷ್ಟೇ ಪರ್ಮನೆಂಟ್ ಹೊರತು ಫೆಸಿಲಿಟೀಸ್ ಎಲ್ಲ ಏನಾಗುತ್ತೆ ಆಗ ಸಿಕ್ಕಾಪಟ್ಟಿ ವೇರಿ ಆಗುತ್ತೆ. ಆ ಥರ ಲಲಾಮಂದ್ರ ಪ್ರಧಾನ ಅಸತಿ ಪ್ರಳಯೇ ಭವಂ ಅಸತ್ಯಂ. ಪ್ರಳಯದಲ್ಲ ಕಾಲದಲ್ಲೂ ಇದ್ದಾರೆ ಲಕ್ಷ್ಮೀ ಭುಜಾಂತರಗತಃ ಸ್ವರತೋಪಿ ಚಾಕ್ರೆ. ಪ್ರಳಯಕ್ಕಾದ್ರೆ ಇಬ್ಬರೇ ಇಬ್ಬರು, ಲಕ್ಷ್ಮೀನಾರಾಯಣ ಇಬ್ಬರೇ. ಅದಕ್ಕೆ ಅಸತ್ಯಂ ಅಂತ, ಅಸತಿ ಪ್ರಳಯೇ ಅಪಿ ಭವಂ ಅಸತ್ಯಂ. ಲಲಾಮಂದ್ರ ಪ್ರಧಾನ ದ್ವಿತೀಯ ಭಗವದೇಕಾಧೀನ ಪ್ರವೃತ್ತಿ. ಅಂದರೆ ಭಗವದೇಕ ಇನ್ಯಾರ ಅಧೀನದಲ್ಲೂ ಇಲ್ಲ, ನಾರಾಯಣ ಅಧೀನದಲ್ಲಿ ಮಾತ್ರ. ವಿಶೇಷೋ ಯಶ ತತ್ತಥಾ ಅಮೂರ್ತಿತಃ ಪ್ರಾಕೃತ ದೇಹರಹಿತ. ಅವರಿಗೆ ಮೂರ್ತಿ ಇಲ್ಲ ಅಂದರೆ ಪ್ರಾಕೃತ ದೇಹ ಇಲ್ಲ. ಸರ್ವಸ್ಯಾಹ ಸರ್ವಗಾಯಾಹ ಇತಿ ಛಾಂದಸೋ ಲಿಂಗ ವ್ಯತ್ಯಯಃ. ಸರ್ವಸ್ಯಾಹ ಸರ್ವಗಾಯಾಹ ಇತಿ, ಅಲ್ಲೇನು ಮಾಡಿದ್ರು ಮೊದಲು ಹೇಳಬೇಕಾದ್ರೆ ಸರ್ವಸ್ಯಾಹ ಸರ್ವಕರ್ತು. ಸರ್ವಸ್ಯಾಹ ಯಾವ ಲಿಂಗ? ಸರ್ವಸ್ಯಾಹ ಅಂಬುದು ಸ್ತ್ರೀಲಿಂಗ. ಈ ವತೀಂದ್ರಿಯಾತ್ ಅಗ್ರಾಹ್ಯಾತ್ ಪುಲ್ಲಿಂಗ, ಅವೆಲ್ಲ ಕೂಡ ಕೆಲವು ನಪುಂಸಕ ಲಿಂಗ. ಪುಲ್ಲಿಂಗ ಅನ್ನೋದು ಮೂರು ಹೇಳಿಬಿಟ್ರು ಮಹಾಲಕ್ಷ್ಮಿಗೆ. ಅದೆಲ್ಲ ಹೇಗೆ ಹೇಳ್ತಾರೆ? ಒಂದು ಹೇಳಬೇಕಾಗಿತ್ತು ನೀವು ಅಂದರೆ ಛಂದ ಸಹ ಲಿಂಗ ವ್ಯತ್ಯಾಸ, ವೇದಗಳಲ್ಲಿ ಆ ರೀತಿ ವ್ಯತ್ಯಾಸ ಆಗುತ್ತೆ ಅಂತ ಒಂದು ಕಾರಣ. ಇನ್ನೊಂದು ಕಾರಣನೂ ಕೊಡ್ತಾರೆ ಆಮೇಲೆ. ಮಹಾಲಕ್ಷ್ಮಿನ ಪುಲ್ಲಿಂಗದಲ್ಲೂ ಯಾತಕ್ಕೆ ಕರೀತಾರೆ ಅಂದರೆ ಬ್ರಹ್ಮಾದಿ ಪುರುಷರಿಗಿಂತ ಜಾಸ್ತಿ ಶಕ್ತಿ ಇರೋದ್ರಿಂದ ಅವನೇನಂತ ಕರೀತಾರೆ? ಪುಲ್ಲಿಂಗದಲ್ಲೂ ಕರೀತಾರೆ, ಮುಂದೆ ಬರುತ್ತೆ. ಕೂಟಸ್ಥೋ ಅಕ್ಷರ ಉಚ್ಚತೆ ಎಂಬುದು ಪುಲ್ಲಿಂಗ. ಅಲ್ಲಿ ಅರ್ಥ ಹೇಳಬೇಕು ಹೇಳುತ್ತಾರೆ. ಪುಲ್ಲಿಂಗ ಏನು ಉಚ್ಚತೆ ಶ್ರೀಸ್ತು ಪುಂವತ್ ಶಕ್ತಿಮತೀಯತಃ ಕೋಟ್ ಮಾಡ್ತಾರೆ. ಪುರುಷರಂತೆ ಪುರುಷರಿಗಿಂತ ಮೀರಿ ಶಕ್ತಿ ಹೊಂದಿರೋದ್ರಿಂದ ಅವ್ರಿಗೇನಂತ ಹೆಸರು? ಪುಲ್ಲಿಂಗದಲ್ಲೂ ಕರೀಲಿಕ್ಕೆ ಬರುತ್ತೆ ಅಂತ ಅರ್ಥ. ಅನಾದ್ಯ ವಿದ್ಯಾಭಿಮಾನಿತ್ವಾತ್ ಶಾಶ್ವತ ತಮಸಃ. ಮತ್ತು ಯಾವುದೇ ಲೇಪ ಇಲ್ಲ ಅಂದರೆ ನಪುಂಸಕಲಿಂಗ ಕರೀಲಿಕ್ಕೂ ಬರೋದು. ಯಾವುದೇ ಲೇಪ ಇಲ್ಲದೆ ಹೋದ ಕಾಲಕ್ಕೆ ಏನಂತ ಕರೀತಾರೆ? ನಪುಂಸಕಲಿಂಗ. ಶಕ್ತಿ ಜಾಸ್ತಿ ಇದ್ದಾಗ ಪುಲ್ಲಿಂಗ, ಸೃಷ್ಟ್ಯಾಧಿಕರ್ತೃತ್ವ ಬಂದಾಗ ಸ್ತ್ರೀಲಿಂಗ. ಒಬ್ಬೇ ವ್ಯಕ್ತಿ ಅನೇಕ ಕಾರಣಗಳು, ಚಿಕ್ಕ ಮಕ್ಕಳನ್ನು ಇದು ಇದು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಗಂಡು ಮಗುನ ಆಗಿರ್ಬೋದು ಹೆಣ್ಮಗುನೂ ಆಗಿರ್ಬೋದು ಏನಂತ ಕರೀತಾರೆ? ಇದಿದೆಯಲ್ಲ ಇದಿದೆಯಲ್ಲ ಅಂತ ಹೇಳ್ತಾರೆ. ಇದು ಒಂಬುದು ಯಾವ ಲಿಂಗ? ನಪುಂಸಕ ಲಿಂಗ. ಅದಿರೋ ಗಂಡು ಮಗನೋ ಹೆಣ್ಮಗನೋ ಆಗಿರುತ್ತೆ. ಯಾಕೆ ಕರೀತಾರೆ ಅಂದರೆ ಅದಕ್ಕೇನು ತಿಳುವಳಿಕೆ ಇಲ್ಲಾಗ ಇದೆಯಲ್ಲ ಅಂತ, ಇದೆಯಲ್ಲ ಅಂದರೆ ಅದಕ್ಕೆ ಬೇರೆ ವಿಷಯದ ತಿಳುವಳಿಕೆ ಇಲ್ಲ. ಅದಕ್ಕೋಸ್ಕರ ತಿಳುವಳಿಕೆ ಯಾವುದಕ್ಕಿಲ್ಲ? ಜಡ ಪದಾರ್ಥಕ್ಕಿಲ್ಲ. ಮತ್ತು ನವುಪ್ಸಕಲಿಂಗ, ಜಡ ಎಲ್ಲ ನವುಪ್ಸಕಲಿಂಗ, ಅದಕ್ಕೋಸ್ಕರ ಆ ರೀತಿ ಕರೀತಾರೆ. ತಿಳಿದ ದೊಡ್ಡವನಿಗೆ ಇದು ಇದಕ್ಕಿದು ಒಂಬದಲ್ಲ ಏನಂತಾರಾಗ, ಇವನು ಅವಳು ಅಂತಾರೆ. ಅದಕ್ಕೆ ಅಂದರೆ ಅವನು ಏನು ಬಂದಿದೆ, ಈಗಾಗಲೇ ವಿವೇಕ ಬಂದಿದೆ. ಆ ಅರ್ಥದಲ್ಲಿ ಹೇಳೋ ಪದ್ಧತಿ ಇದೆ. ಈ ಟೇಬಲ್ ಚೇರಿಗೆ ಇದು ಅಂತ ಇವೆಲ್ಲ ಹಾಗೆ, ಟೇಬಲ್ ಚೇರಿಗೆ ಇದು ಅಂತ ಯಾತಕ್ಕೆ ಕರಿತೇವೆ? ಜ್ಞಾನ ಇಲ್ಲ ಅದಕ್ಕೆ. ಚಿಕ್ಕ ಮಕ್ಕಳಿಗೆ ಏನಿಲ್ಲ ವಿಶೇಷ ಜ್ಞಾನ ಯಾವುದೂ ಇಲ್ಲ, ಅದಕ್ಕೋಸ್ಕರ ಇದು ಅದು ಅಂತ ಕರೀತಾರೆ. ಮಹಾಲಕ್ಷ್ಮಿಗೆ ರೂಪದ ಯಾತಕ್ಕೆ ಅವ್ರಿಗೆ ಏನಿಲ್ಲ, ಜಡ ಪದಾರ್ಥ ಹೇಗೆ ನ್ಯೂಟ್ರಲ್ ಆಗಿರುತ್ತೋ ಅವ್ರಿಗೆ ಯಾರ ಬಗ್ಗೆನೂ ಕೂಡ ವೈಯಕ್ತಿಕ ಕಾಮಕ್ರೋಧಾದಿಗಳಿಲ್ಲ, ಅದಕ್ಕೆ ಜಡ ಪದಾರ್ಥ ಅಂತ ಕರೀತಾರೆ. ಆಸೀದಿದಂ ತಮೋಭೂತಂ ಶಾಶ್ವತ ಅನಾದ್ಯೇ ಅವಿದ್ಯಾಭಿಮಾನಿತ್ವ ಶಾಶ್ವತ ತಮಸಃ. ತಮಸ್ಸು ಅಂದರೆ ಎರಡರ್ಥ, ಕತ್ತಲೆ ಅಂತ ಒಂದರ್ಥ, ಅವಿದ್ಯಾ ಅಂತ ಒಂದರ್ಥ. ಅವಿದ್ಯಾಭಿಮಾನಿ ದೇವತೆಯೂ ಮಹಾಲಕ್ಷ್ಮಿ, ತಮೋಭಿಮಾನಿನಿ ದುರ್ಗಾ, ಅದಕ್ಕೆ ಶಾಶ್ವತ ತಮಸ ಅಂತ ಅವ್ರ ಹೆಸರು. ಪುರುಷೋಭೂತಿತ್ಯನ್ವಯ, ಇಷ್ಟೆಲ್ಲ ಸೇರಿ ಪುರುಷೋಭೂತ ಸೇರಿಸ್ಕೋಬೇಕು. ಆಸೀದಿದಂ ತಮೋಭೂತಂ ಅಪ್ರಜ್ಞಾತಮಲಕ್ಷಣಂ ಅಪ್ರತರ್ಕ್ಯಮ ವಿಜ್ಞೇಯಂ ಪ್ರಸುಪ್ತಮಿವ ಸರ್ವತಃ ಇತಿ ಮಾನವೇ. ಆಚಾರ್ಯ ಅಲ್ಲಲ್ಲಿ ಮನುಸ್ಮೃತಿ ಕೋಟ್ ಮಾಡ್ತಾರೆ, ವೆರಿ ರೇರ್. ಅದು ಇಡೀ ಸರ್ವಮೂಲದಲ್ಲಿ ಎರಡು ಮೂರು ಸತ್ ಮಾತ್ರ ಕೋಟ್ ಮಾಡಿದ್ದಾರೆ. ಮಾನವ ಅಂದರೆ ಮನುಸ್ಮೃತಿ ಅಂತ ಅರ್ಥ ಸಿಗುತ್ತೆ ವಾಕ್ಯದಲ್ಲಿ. ಮನೋ ಮಾನವ. ಆಸೀದಿದಂ ತಮೋಭೂತಂ ಅಪ್ರಜ್ಞಾತಮ ಲಕ್ಷಣಂ, ಸೃಷ್ಟಿಯ ಪ್ರಾರಂಭದಲ್ಲಿ ಏನಿತ್ತು? ಬರೀ ತಮಸ್ಸು. ತಮಸ್ಸು ಅಂದರೆ ದುರ್ಗಾದೇವಿ ಇದ್ದಾರೆ. ಆಗ ಶ್ರುತಿಗೀತ ಬಂದಿದ್ದು ಅದರಿಂದ, ಆ ದುರ್ಗಾ ರೂಪದಲ್ಲಿ ಶ್ರುತಿಗೀತ ಹೇಳ್ತಾ ಇರೋದು. ಅಪ್ರತರ್ಕ್ಯಂ ಅವಿಜ್ಞೇಯಂ, ಅವರು ಅಪ್ರತರ್ಕ್ಯರಾಗಿದ್ದಾರೆ, ಅವಿಜ್ಞೇಯವಾಗಿದ್ದಾರೆ. ಪ್ರಸುಪ್ತಮಿವ ಸರ್ವತಃ, ಆಗ ಅವ್ರು ಆಕ್ಟಿವೇಟ್ ಆಗಿಲ್ಲ, ಅದಕ್ಕೋಸ್ಕರ ಹೇಗಿದೆ ಪ್ರಸುಪ್ತಮಿವ, ಸ್ವಿಚ್ ಆಫ್ ಮಾಡಿರ್ತಾರೆ, ಕರೆಂಟ್ ಇದೆ ಸ್ವಿಚ್ ಆಫ್ ಮಾಡಿದ್ದಾರೆ, ಏನಾಗಿಲ್ಲ ಅದೀಗ ಆಕ್ಟಿವೇಟ್ ಆಗಿಲ್ಲ, ಕರೆಂಟೇ ಇಲ್ಲ. ಅವಾಗ ಏನು ಹೇಳ್ತಾನೆ? ಡೆಡ್. ಅದು ಕರೆಂಟ್ ಇದ್ದಾಗ ಆಕ್ಟಿವೇಟ್ ಆಗಿಲ್ಲ, ಕರೆಂಟೇ ಇಲ್ಲ. ಕರೆಂಟ್ ಇದೆ ಸ್ವಿಚ್ ಹಾಕಿಲ್ಲ, ಏನಾಗಿಲ್ಲ ಅದು ಆಕ್ಟಿವೇಟ್ ಆಗಿಲ್ಲ. ಮಹಾಲಕ್ಷ್ಮಿ ಎಲ್ಲ ಸಾಮರ್ಥ್ಯ ಇದ್ರೂ ಕೂಡ ಪ್ರಳಯ ಕಾಲದಲ್ಲಿ ಬೇರೆ ಸೃಷ್ಟಿಯಾದಿಗಳ ವ್ಯಾಪಾರ ಇಲ್ಲ, ಅದರಿಂದಾಗಿನೇ ಅವ್ರಿಗೆ ಒಂದೇ ಕೆಲಸ, ಸುಮ್ಮನೆ ಕೂತಿದ್ದಾರೆ ಅನ್ಬಾರ್ದು, ಏನು ಮಾಡ್ತಾರೆ ಅವ್ರು ದೇವರನ್ನ ಸ್ತೋತ್ರ ಮಾಡ್ತಾ ಇದ್ದ. ಒಂದೇ ಕೆಲಸ, ಬೇರೆ ಕೆಲಸಗಳಿಲ್ಲ. ಕೂಟಸ್ಥೋ ಅಕ್ಷರ ಉಚ್ಚತೆ ಇತಿ ವಕ್ಷತಿ, ಕೂಟೆ ಆಕಾಶೇ ಸ್ಥಿತ ಕೂಟಸ್ಥ. ಕೂಟಸ್ಥ ಶಬ್ದಕ್ಕೆ ತುಂಬ ಅರ್ಥ ಇದೆ. ಕೂಟವತ್ ಸ್ಥ, ಕೂಟವತ್ ತಿಷ್ಠತಿ ಇತಿ ಕೂಟಸ್ಥ ಅಂತ ಅರ್ಥ ಮಾಡಿಕೊಂಡ್ರೆ ಆಕಾಶದಂತೆ ನಿತ್ಯ ಅಂತ ಅರ್ಥ. ಇಲ್ಲಿ ಕೂಟೆ ತಿಷ್ಠತೆ ಅಂತ ಮಾಡಿಕೊಂಡಾಗ ಅವ್ಯಾಕೃತ ಆಕಾಶದ ಒಳಗೂ ಏನಾಗಿದ್ದಾರೆ ಅವರು? ಅಭಿಮಾನಿ ದೇವತೆಯಾಗಿದ್ದ. ಗೃಹ ಗೃಹೇ ಅಂತ ಹೇಳ್ತೇವಲ್ಲ ಹಾಗೆ, ಗೃಹೇ ತಿಷ್ಠತೆ ಮನೆಯೊಳಗಿದ್ದಾನೆ. ಅವ್ಯಾಕೃತ ಆಕಾಶಗಳು ನಿಯಾಮಿಕೆಯಾಗಿ ಇದ್ದಾರೆ. ಆಕಾಶೇ ಸಂಸ್ಥಿತ ತ್ವೇಷ ತಥ ಕೂಟಸ್ಥಿತ ಮತ ಇತಿ ಋಗ್ವೇದ ಕಿರೇಶು. ಇದಿಷ್ಟು ಆರಂಭದಲ್ಲಿ ಏನು ಬರೆದಿದ್ದಾರೆ ಆಚಾರ್ಯ ಮೂರ್ನಾಲ್ಕು ದಿವಸ ಹೇಳ್ತಿರೋದೆಲ್ಲ ಏನದು ಮಹಾಲಕ್ಷ್ಮಿ ಮಹಿಮೆ. ಮಹಾಲಕ್ಷ್ಮಿ ಎಷ್ಟು ಎಲ್ಲ ರೀತಿ ಆ್ಯಂಗಲಲ್ಲಿ ಹೇಳ್ತಾ ಹೋಗ್ತಾನೆ. ಇದಿಷ್ಟು ಮಹಾಲಕ್ಷ್ಮಿ ಪರಿಚಯ ದ್ವೈತ ಸಿದ್ಧಾಂತದಲ್ಲಿ ಹೇಗಿರುತ್ತೆ ಎಂಬುದಕ್ಕೆ ನಿದರ್ಶನ. ಹಾಗೆ ಲಕ್ಷ್ಮಿ ಬಗ್ಗೆ ಆಚಾರ್ಯ ಬೇರೆ ಕಡೆ ಹೆಚ್ಚಾಳು ಪ್ರಸಂಗ ಬಂದಿಲ್ಲ ಅಂತ ಇಲ್ಲಿ ಹೇಳಿಬಿಟ್ಟಿದ್ದಾರಲ್ಲ. ಗೀತಾ ತಾತ್ಪರ್ಯ ಇದೇ ಭಾಗದಲ್ಲಿ ಮತ್ತೆ ಹೇಳ್ತಾರೆ, ಇನ್ನು ಹೊಸ ಹೊಸ ವಿಷಯಗಳು ಹೇಳ್ತಾರೆ, ಹೊಸ ಹೊಸ ವಾಕ್ಯಗಳನ್ನು ಕೊಡ್ತಾರೆ. ಇತಿ ಋಗ್ವೇದ ಖಿಲೇಶು ಸಾ ಸರ್ವಗಾ ನಿಶ್ಚಲ ಲೋಕ ಯೋನಿ ಸಾಚಾಕ್ಷರ ವಿಶ್ವಗಾ ವಿರಜಸ್ಕಾ ಇತಿ ಸಾಮವೇದೆ ಗೌಪವನ ಶಾಖಾಯಾಮ್. ಸಾ ಸರ್ವಗಾ, ಅವರೆಲ್ಲ ಕಡೆ ಇದ್ದಾರೆ. ಅದೊಂದು ಪ್ರಮಾಣ, ಇದೊಂದು ಪ್ರಮಾಣ. ಅದು ಮಹಾಭಾರತ, ಇದು ವೇದ. ಅಲ್ಲೂ ಸರ್ವಗ, ಇಲ್ಲೂ ಸರ್ವಗ. ಅದು ಮಹಾಭಾರತ ಪ್ರಕಾರನೂ ಹಾಗೆ, ವೇದದ ಪ್ರಕಾರನೂ ಹೀಗೆ ಅಂತ ಹೇಳೋದಕ್ಕೆ ಕೊಟೇಶನ್ ಬೇರೆ ಕೊಟ್ಟರು. ನಿಶ್ಚರ ಧ್ರುವ ಒಂದು ಭಾಗ, ಋಗ್ವೇದ ಋಕ್ಶಾಖ ಯಜುಶಾಖ ಅಂತೀವಲ್ಲ ಹಾಗೆ. ಲೋಕಯೋನಿ ಲೋಕಸ್ಯ ಯೋನಿ, ಲೋಕಯೋನಿ ಅಂದರೆ ಎಲ್ಲ ಲೋಕಗಳ ಮೂಲಭೂತವಾದ ಸೃಷ್ಟಿಕರ, ಅವ್ಯಕ್ತದಿಂದ ಎಲ್ಲ ಹುಟ್ಟಿ ಬರೋದ್ರಿಂದ ಲೋಕಯೋನಿ. ಯೋನಿ ಅಂದರೆ ಕಾರಣ. ಸಾಚ ಅಕ್ಷರ ವಿಶ್ವಗ ವಿರಜಸ್ಕ, ಅವರು ಅಕ್ಷರರಾಗಿದ್ದಾರೆ. ವಿಶ್ವಗ ಸರ್ವಗ ಎಲ್ಲ ಹತ್ರ ಇದ್ದಾರೆ, ವಿಶ್ವದಲ್ಲಿ ಎಲ್ಲ ಕಡೆಯೂ ಇದ್ದಾರೆ. ವಿರಜಸ್ಕ ವಿರಜಸ್ಕ, ರಜಸ್ ಅಂದರೆ ದೋಷ, ವಿರಜಸ್ಕ ಯಾವ ದೋಷಗಳು ಅವರಿಗಿಲ್ಲ. ಅವರಿಗೆಲ್ಲ ಒಂದೇ ದೋಷ ಯಾವುದು ಮಹಾಲಕ್ಷ್ಮಿಗೆ? ಅಸ್ವಾತಂತ್ರ್ಯ ಬಂದು ಯಾವ ದೋಷಗಳು ಇಲ್ಲ. ಅದು ದೋಷ ಅಲ್ಲ, ಗುಣ ಅವರಿಗೆ. ಆದ್ದರಿಂದ ಅದು ಕೂಡ ಏನು ದೋಷ ಅನಿಸೋದಿಲ್ಲ. ವಿರಜಸ್ಕ ಇದು ಸಾಮವೇದೆ ಗೌಪವನ ಶಾಖಾಯಾಮ್ ಇದಂ ಪ್ರಸಿದ್ಧಂ ತಮಃ ಮಾಯಾಖ್ಯಂ ಪ್ರಳಯೇ ಸರ್ವತಃ ಪ್ರಸುಪ್ತಮಿವ ನಿರ್ವ್ಯಾಪಾರಮಾಸಿ. ಪ್ರತಿಯೊಂದು ಪ್ರಳಯ ಕಾಲದಲ್ಲಿ ವ್ಯಾಪಾರ ರಹಿತ, ವ್ಯಾಪಾರ ಅಂದರೆ ಆಕ್ಟಿವೇಶನ್ ಏನಿರೋದಿಲ್ಲ. ಅಭೂತಂ ಅಜಾತಂ ಅಪ್ರಜ್ಞಾತಂ ಇತ್ಯಾದಿನ ಪ್ರತ್ಯಕ್ಷ ಅನುಮಾನಾಗಮ ವೇದ್ಯತ್ವಾಭಾವ ಉಚ್ಯತೆ. ಅವರು ಪ್ರತ್ಯಕ್ಷ ಬೇಕಿಲ್ಲ, ಅನುಮಾನ ಬೇಕಿಲ್ಲ. ಲಕ್ಷ್ಮೀನಾರಾಯಣರಿಗೆ ಯಾವ ಶಾಸ್ತ್ರನೂ ಬೇಕಿಲ್ಲ. ಯಾತಕ್ಕೆ ಶಾಸ್ತ್ರ ಯಾವ ಬೇಕೋ ಗೊತ್ತಿಲ್ಲದಕ್ಕೆ ಶಾಸ್ತ್ರ ಬೇಕು. ಕಣ್ಣಿಗೆಲ್ಲ ಕಾಣುತ್ತಲ್ಲ, ದೇವರಿಗೆ ಪ್ರತ್ಯಕ್ಷ ಒಂದೇ ಎಲ್ಲ ಕೂಡ. ದೇವರಿಗೆ ಪ್ರತ್ಯಕ್ಷ ಎಲ್ಲ ವಸ್ತು ಎಲ್ಲ ಕಾಲವು ಏಕಕಾಲಕ್ಕೆ ಭಗವಂತನ ಪ್ರತ್ಯಕ್ಷ. ಕೆಲವು ಪುಸ್ತಕ ಹೇಳ್ಕೊಟ್ಟಿದ್ದಲ್ಲ ಹೆಗ್ರಿ ರೂಪದಿಂದ ಅಂದರೆ ನಮಗೆ ಹೇಳೋದಕ್ಕೆ ಹೊರತು ತಾಳು ನೋಡ್ಲಿಕ್ಕಲ್ಲ. ಅದು ಮಿಮಿ ಬೇಕು ಪುಸ್ತಕ ಅಂತ ಹೇಳಿದ್ರೆ ಹಿಡ್ಕೊಂಡು ಎಷ್ಟು ಪ್ರೊಫೆಸರು ಪುಸ್ತಕ ತರ್ತಾನೆ, ಸ್ಟೂಡೆಂಟ್ಸು ಪುಸ್ತಕ ತರ್ತಾರೆ. ಅಲ್ಲಿ ಅವರು ಈ ಪುಸ್ತಕ ನೀವು ಓದಿ ಅಂತ ಹೇಳೋದಕ್ಕೆ ಆಗೋ ಹಾಗೆ ಅದನ್ನು ವಜ್ರಾಸ ಮಾಡಿರ್ತಾರೆ. ರುಕ್ಮಿಣಿಸಲ್ಲಿ ಹೇಳ್ಬೇಕಾದ್ರೆ ಸಚ್ಚಾಸ್ತ್ರೋಚಿತ ವರ್ತಮಾನ ಪದವಿದಂ ಧ್ಯಾಯನ್ ಮದಂಕಾಂಕಿತೋ. ಸಚ್ಚಾಸ್ತ್ರ ಇದೆಯಲ್ಲ, ಇದ್ರಲ್ಲಿ ಹೇಳಿದ ರೀತಿಯಲ್ಲಿ ನಾನು ಧ್ಯಾನ ಮಾಡಿ ಅಂತ ಹೇಳೋದಕ್ಕೋಸ್ಕರ ಶಾಸ್ತ್ರಯೋನಿತ್ವಾತ್ ಅಂತ ಹೇಳೋದಕ್ಕೆ ಅರ್ಥ ಹೊರತು ಆತನೇ ಬೇಕಿಲ್ಲ. ಅದನ್ನು ಹೇಳೋದಕ್ಕೆ ಕೂಟಸ್ಥಿತ ಆಚಾರ್ಯಗೆ ಬೇಕಿಲ್ಲ, ಲೈಬ್ರರಿ ಕತ್ ಬಿಟ್ರಲ್ಲ ಏನಾಯ್ತು ಆಚಾರ್ಯ ಏನಾಗಲಿಲ್ಲ ಅದರಿಂದ. ಅದೇ ರೀತಿ ಇವರಿಗೆ ಅವ್ರ ಮೇಲೆ ಎಷ್ಟು ಮೇಲೆ ಇವರಿಗೆ ಬೇಕಾ, ಏನು ಬೇಕಿಲ್ಲ. ಅದಕ್ಕೆ ಹೇಳ್ತಾರೆ ಮಹಾಲಕ್ಷ್ಮಿಗೂ ಏನು ಬೇಕಿಲ್ಲ, ವೇದಗಳಿಗೆ ಅಭಿಮಾನಿ ಆದ್ದರಿಂದ ಅವು ಬೇಕಿಲ್ಲ ಅವರಿಗೆ. ಸೊ ಬೈರೆಟ್ ತತ್ತಷ್ಟ ದೇವರು ನೋಡೋದಕ್ಕೆ. ಆಮೇಲೆ ಋಜುಗಳಿಗೆ ಈ ಲೋಕ ನೋಡಬೇಕಾದ್ರೆ ಶಾಸ್ತ್ರ ಬೇಕಿಲ್ಲ, ಲೋಕ ನೋಡಬೇಕಾದ್ರೆ ಅದಕ್ಕೆ ಪೂರ್ಣ ಪ್ರಜ್ಞರು ಹಾಗೆ ನೋಡ್ತಾರೆ. ದೇವರು ಲಕ್ಷ್ಮೀ ನೋಡಬೇಕಾದ್ರೆ ಶಾಸ್ತ್ರ ಬೇಕು ಅವರಿಗೆ, ಅಲ್ಲಿಂದ ಕಡಿಮೆ ಆಗ್ತಾ ಬಂತು. ಸರಸ್ವತಿ ಭಾರತೀಯರಿಗೆ ಶಾಸ್ತ್ರಾಭಿಮಾನಿಗಳು, ಒಂದು ಅರ್ಥಲ್ಲಿ ಬೇಡವರು ಒಂದು ಅರ್ಥಲ್ಲಿ ಬೇಕು. ಅವ್ರ ಋಜುಗಳ ಮಹಿಮೆ ಬ್ರಹ್ಮಗಳ ಮಹಿಮೆ ತಿಳ್ಕೊಬೇಕಾದ್ರೆ ಅವ್ರಿಗೆ ಬೇಕು. ಕಡಿಮೆ ಬರ್ತಾ 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 ಆಗುತ್ತೆ ಕೊನೆ ಕೊನೆ ಪ್ರತ್ಯಕ್ಷ ಕಡಿಮೆ ಆಗಿಬಿಟ್ಟು ಯಾವ್ದು ಜಾಸ್ತಿ ಆಗುತ್ತೆ ಬರ್ತಾ ಬರ್ತಾ ಆಗಮನೇ ಜಾಸ್ತಿ ಆಗಿಬಿಡುತ್ತೆ. ಅದು ಅಪ್ಪರ್ಥ ಮಾಡಿಕೊಡೋದಾದ್ರೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಇತಿ ಋಗ್ವೇದ ಕಿಲೇಶು ಅವೇದ್ಯ ಲಕ್ಷಣತ್ವಾತ್ ಅಪ್ರತರ್ಕ್ಯಂ ಅನೇನ ಸರ್ವತ್ರಗಂ ಅಚಿಂತ್ಯಂ ಧ್ರುವಮಿತಿ ಸಿದ್ಧತಿ. ಇಲ್ಲಿ ಏನೇನು ಗೀತಾದಲ್ಲಿ ಹೇಳಿದ್ದಾರೆ ಅದೆಲ್ಲ ಶ್ರುತಿ ಸ್ಮೃತಿಗಳಲ್ಲಿ ಬಂದಿದೆ ಅಂಥೇಳಿ ಎಲ್ಲ ಸಪೋರ್ಟಿವ್ ಆರ್ಗ್ಯುಮೆಂಟ್ಸ್ ಎಲ್ಲ ಕೊಡ್ತಾರೆ ಆ ಪ್ರಮಾಣಗಳನ್ನು. ಗೀತಾವಾಕ್ಯೇನ ಕೂಟಸ್ಥತ್ವಂ ನಿತ್ಯತ್ವಂಚೇತಿ ಧ್ರುವಂ ಇತಿ ಪುನರುಕ್ತಿ. ಗೀತಾವಾಕ್ಯದಿಂದ ಕೂಟಸ್ಥ ನಿತ್ಯ ಧ್ರುವ ಅಂತ ಪುನರುಕ್ತಿ ಆಗುತ್ತೆ ಅಂದರೆ ಪುನರುಕ್ತಿ ಆಗೋದಿಲ್ಲ ಅಂತ ಕೊಟೇಶನ್ ಕೊಟ್ಟರು. ಕೂಟಂ ಅನೃತಂ ತಿಷ್ಠತಿ ಅಸ್ಮಿನ್ ಇತಿ ಅಸಂಭವಿ ತ್ಯತಃ ಕೂಟ ಇತಿ. ಇನ್ನೊಂದು ರೀತಿ ಅರ್ಥ ಮಾಡಕ್ಕೆ ಹೋಗ್ತಾರೆ. ಕೂಟಂ ಅನೃತಂ ತಿಷ್ಠತಿ ಅಸ್ಮಿನ್, ಇವರಲ್ಲಿ ಅನೃತ ಇದೆ ಸುಳ್ಳಿದೆ ಅಂತ ಅರ್ಥ ಮಾಡಕ್ಕೆ ಹೋಗ್ತಾರೆ. ಹಾಗೆಲ್ಲ ಅರ್ಥ ಮಾಡಬಾರದು. ಮಹಾಲಕ್ಷ್ಮೀ ದೇವಿ ಲೋಕವನ್ನು ಮೋಹನ ಮಾಡ್ತಾರೆ, ಹೌದು ಮೋಹನ ಮಾಡ್ತಾರೆ ಎಂಬುದು ಕಳ್ಳ ಮೋಹನ ಮಾಡ್ತಾನೆ, ಪೊಲೀಸು ಮೋಹನ ಮಾಡ್ತಾನೆ. ಅರ್ಥ ಆಯ್ತಾ? ಕಳ್ಳನೂ ಮೋಸ ಮಾಡ್ತಾನೆ, ಪೊಲೀಸ್ನೂ ಮೋಸ ಮಾಡ್ತಾನೆ. ಕಳ್ಳ ಯಾತಕ್ಕೆ ಮೋಸ ಮಾಡ್ತಾನೆ? ತಾನು ತಗೊಂಡು ಹೋಗ್ಲಿಕ್ಕೆ. ಪೊಲೀಸ್ ಯಾತಕ್ಕೆ ಮೋಸ ಮಾಡ್ತಾನೆ? ಕಳ್ಳನಿಗೆ ಹಿಡಿದಕ್ಕೋಸ್ಕರ. ಆದ್ದರಿಂದ ಮಹಾಲಕ್ಷ್ಮಿ ದೇವಿ ಹೇಷ ಗುಣಮಯಿ ಮಮ ಮಾಯಾ, ಅವರು ಮಾಯ ಅವರು. ಆದರೆ ಮಾಯ ಯಾತಕ್ಕೆ ಮಾಡ್ತಾರೆ? ಅವರು ಯೋಗ್ಯರಿಗೆಲ್ಲ ಉದ್ಧಾರಕ್ಕೆ ಮಾಡ್ತಾರೆ, ಅಯೋಗ್ಯರಿಗೆ ನಾಶಕ್ಕೆ ಮಾಡ್ತಾರೆ. ಆದ್ದರಿಂದ ಕೂಟಂ ಅನ್ನೋದಕ್ಕೆ ಕೆಟ್ಟದನ್ನು ಮಾತ್ರ ಮಾಡ್ತಾರೆ ಎಂಬ ಅರ್ಥ ಮಾಡಿದರೆ ತಪ್ಪದು. ಕೆಟ್ಟವರಿಗೆ ಕೆಟ್ಟದ್ದು ಮಾಡೋದು ಕೂಡ ಏನದು ಗುಣ, ದೋಷ ದೋಷ ಅಲ್ವೇ ಅಲ್ಲ. ಕೂಟ ಇತಿ ಕೂಟ ಶಬ್ದಸ್ಯ ಆಕಾಶವಾಚಿತ್ವೇ ಅಧಿವಿಧಾನಂ ಪ್ರಾಕ್ ಪಠಿತಂ ತಥಾಪಿ ದಾಢ್ಯಾಯ ಶ್ರುತ್ಯುದಾಹರಣಂ ಶ್ರುತ್ಯನುಸಾರೇಣ ಸ್ತ್ರೀಲಿಂಗಂ. ಅದಕ್ಕೂ ಹಿಂದೆ ಹೇಳಿದ್ರು ಕೂಡ ಕೂಟ ಶಬ್ದಕ್ಕೆ ಅರ್ಥ ಹೇಳಿದ್ರು ಕೂಡ ಇನ್ನೊಮ್ಮೆ ಹೇಳ್ತಾರೆ ದಾರ್ಢ್ಯಾಯ. ಹೇಳಿದ್ದನ್ನು ಮತ್ತೆ ಹೇಳಿದ್ರೆ ಏನೇನು ಅರ್ಥ? ಅದಕ್ಕೆ ದಾರ್ಢ್ಯ ಅಂತ ಅರ್ಥ. ಇನ್ನು ಕನ್ಫರ್ಮ್ ಮಾಡಬೇಕಾಗಿದೆ. ಸಾ ಸರ್ವಗಾಯಿತ್ಯರ್ಥೆ ಸ್ಪಷ್ಟಂ ಪ್ರಮಾಣಂ ನಿಶ್ಚಲ ಸ್ವಪ ಸ್ವಪದಾದ ಅಭ್ರಷ್ಟ. ಎಷ್ಟು ಇಂಪಾರ್ಟೆಂಟ್ ನೋಡಿ, ನಿಶ್ಚಲ ಸ್ವರೂಪತಃ ನಿಶ್ಚಲ. ಲಕ್ಷ್ಮೀ ಪೋಸ್ಟ್ ಇದೆ ಈಗ, ಬ್ರಹ್ಮದೇವರ ಬ್ರಹ್ಮ ಪೋಸ್ಟ್ ಇದೆ ಈಗ, ವಾಯುದೇವರ ವಾಯುದೇವರ ಪೋಸ್ಟ್ ಇದೆ. ವಾಯು ಪೋಸ್ಟ್ ಏನಾಗುತ್ತೆ ಆಮೇಲೆ? ಬ್ರಹ್ಮದೇವರಾಗಿಬಿಡ್ತಾರೆ. ವಾಯು ಪದವಿ ಹೋಗಿ ಬ್ರಹ್ಮ ಪದವಿ ಬಂತು ಅವರಿಗೆ. ರುದ್ರ ಪದವಿ ಹೋಗಿ ಶ್ರೇಷ್ಠವರಿಗೆ ಏನು ಬಂತು? ಶ್ರೇಷ್ಠ ಪದವಿ. ಮಹಾಲಕ್ಷ್ಮಿ ಯಾವ ಪದವಿಯೂ ಬಂದಿಲ್ಲ, ಯಾವ ಪದವಿಯೂ ಹೋಗೋದಿಲ್ಲ. ಯಾತಕ್ಕೆ? ನಿಶ್ಚಲ. ಯಾವಾಗ ಒಂದೇ ರೀತಿ ಇರ್ತಾರೆ, ಯಾ ಇಬ್ಬರೇ ಆ ರೀತಿ ಇರೋದು. ನಾ ಒಬ್ಬನೇ ನಾರಾಯಣ, ಏಕೋ ನಾರಾಯಣ ಆಸೀತ್. ಯಾವುದೇ ಮಹಾಲಕ್ಷ್ಮಿ ಒಬ್ಬರೇ ಒಬ್ಬರು, ರುಜುಗಳು ಅನಂತ. ಅಲ್ಲಿಂದ ಶುರುವಾಯಿತು ಅನಂತ. ಇವರಿಬ್ಬರೇ ಒಬ್ಬೊಬ್ಬರೇ ಆದ್ದರಿಂದಾಗಿನೇ ನಿಶ್ಚಲ ಅಂತ ಕರೆದು. ಸ್ವಪದಾದ ಅಭ್ರಷ್ಟ, ತಮ್ಮ ಪದವಿಯಿಂದ ಎಂದೂ ದೂರ ಆಗೋದಿಲ್ಲ. ವಿಶ್ವಂ ಗತಂ ಆಶ್ರಿತಂ ಅಸ್ಯಾಮಿತಿ ನಿಶ್ಚ ವಿಶ್ವ. ವಿಶ್ವದಲ್ಲಿ ಅವರಿದ್ದಾರೆ, ವಿಶ್ವವರನ್ನು ಆಶ್ರಯಿಸಿ ಇದೆ. ಏತಾನಿಚ ಉಕ್ತ ವಿಶೇಷಣಾನಿ ತದುಪಾಸನಶ್ಚ ಮೋಕ್ಷ ಸಾಧನತ್ವ ಅಂಗೀಕಾರ ಸಮರ್ಥನಾರ್ಥಮಿತಿ ಜ್ಞೇಯಂ. ಇಷ್ಟೆಲ್ಲ ಯಾತಕ್ಕೆ ವಿಶೇಷಣ ಹಾಕಿದ್ದಾರೆ ಅಂದರೆ ಮೋಕ್ಷ ಕೊಡೋ ಸಾಮರ್ಥ್ಯ ಇವರಿಗಿದೆ ಅಂತ ಕನ್ಫರ್ಮ್ ಮಾಡೋದಕ್ಕೆ ಇಷ್ಟೆಲ್ಲ ಹೇಳಿದ್ರು. ಮೋಕ್ಷ ಕೊಡೋ ಶಕ್ತಿ ಇವರಿಗಿದೆ. ಆದರೂ ಕೂಡ ಯಾರು ಉಪಾಸನೆಯಿಂದ ಮೋಕ್ಷಕ್ಕೆ ಹೋಗೋ ಶ್ರೇಷ್ಠ? ನಾರಾಯಣ ಉಪಾಸನೆಯಿಂದ ಮೋಕ್ಷಕ್ಕೆ ಹೋಗೋ ಶ್ರೇಷ್ಠನೇ ಹೊರತು ಲಕ್ಷ್ಮೀ ಉಪಾಸನೆ ಮಾಡಿ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಹೋಗೋ ಇಷ್ಟಪಡಬಾರದು. ಯಾತಕ್ಕೆ? ಅದು ಕಷ್ಟದ ಹಾದಿ ಅಂತ ಹೇಳಿದ್ರು. ಅದು ಹಾದಿ ಹೌದು, ಎಂತ ಹಾದಿ ಅದು? ತುಂಬಾ ಕಷ್ಟದ ಹಾದಿ. ಯಾತಕ್ಕೆ ಕಷ್ಟ ಅಂದ್ರೆ ಅಲ್ಲಿ ಹೇಳ್ತಾರೆ, ಸನ್ನಿಯಮ್ಯ ಇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರಥ. ಅದೆಲ್ಲ ನಾಳೆ ದಿವಸ ಎಕ್ಸ್ಪ್ಲನೇಷನ್. ಮುಂದೆ ಹೇಳ್ತಾರೆ, ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೈತಸಾಂ. ಯಾರು ಲಕ್ಷ್ಮೀ ಉಪಾಸನೆ ಮಾಡಿ ಮೋಕ್ಷಕೋಲಕ್ಕೆ ಇಷ್ಟಪಡ್ತಾರೋ ಅವ್ರಿಗೆ ತುಂಬಾ ಕಷ್ಟ ಇದೆ ಅಂತ ಹೇಳ್ತಾರೆ. ಆರಾಧನೆ ತುಂಬಾ ಕಷ್ಟ. ಅವ್ಯಕ್ತಾಯಿ ಗತಿರ್ ದುಃಖಂ ದೇಹವದ್ಧಿರ ವಾಪ್ಯತೆ. ತುಂಬಾ ದುಃಖ ಪಡಬೇಕಾಗತ್ತೆ ಅವ್ರು. ಸಿಗೋದು ನಿಜ ಆದ್ರೂ ಕೂಡ ದುಃಖ ಪಡಬೇಕಾಗತ್ತೆ. ಆದರೆ ಲೆಟ್ ನಾರಾಯಣ ಆಶ್ರಯಿಸಿಬಿಟ್ರೆ ಏನು ದೋಷ ಇಲ್ಲ. ಆದ್ದರಿಂದ ನಾರಾಯಣ ಉಪಾಸನೆ ಶ್ರೇಷ್ಠ. ಲಕ್ಷ್ಮೀನಾರಾಯಣರು ಇಬ್ಬರಿಂದನೂ ಮೋಕ್ಷ ಬಂದರೂ ಕೂಡ ಲಕ್ಷ್ಮೀ ಉಪಾಸನೆ ಮಾಡಿ ಮೋಕ್ಷ ಪಡೆಯೋದಕ್ಕಿಂತ ನಾರಾಯಣನ ಉಪಾಸನೆ ಮಾಡಿ ಮೋಕ್ಷ ಪಡೆಯೋದು ಅತ್ಯಂತ ಸುಲಭ. ಆದ್ದರಿಂದ ನಾರಾಯಣ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಅದು ಡೀಟೇಲ್ಸ್ ಅಲ್ಲ, ನಾಳೆ ಎಲ್ಲ ಹೇಳ್ತಾರೆ, ನಾಳೆ ಹೇಳ್ತಾರೆ. ಮುಂದೆ ಬರ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾತ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಉದ್ಯಂತಿ.